தம் தேவம் பிதரம் பதிம் குருதமம் வந்தே ரமாவல்லபம் ஸ்ரீ குருப்போ நம. வசத்து ஸ்ரீமதானந்தீர்ந்துர்ணோ ஹிருதம் பரே யத்வச்சந்திரிகா ஸ்வாந்த சந்தாபம் வினிகிருந்தது. பதவாக்கிய பிரமாண ஜான் பிரணம்ய சிரசா குருன் வியாகரிஷே யதாபோகம் விஷ்ணு தத்துவ வினிர்ணயம் பதாகமைக விஜ்ஞேயம் சமதீதக்ஷராட்சரம் நாராயணம் சதா வந்தே நிர்தோஷாசேஷம். ಈಗ ಪರಾರ್ಥಾನುಮಾನದ ಬಗ್ಗೆ ಹೇಳಿ, ಅದಕ್ಕೆ ಪಂಚ ಅವಯವಗಳು ಇರಲೇಬೇಕು. ಪ್ರತಿಜ್ಞಾ, ಹೇತು, ಉದಾಹರಣ, ಉಪನಯ ಮತ್ತು ನಿಗಮನ ಅಂತ ಹೇಳಿದಾಗ ಅದು ಸರಿಯಲ್ಲ ಅಂತ ತಿಳಿಸಿ, ಅದು ಎಷ್ಟಿದ್ರೂ ಆಯಿತು, ಒಟ್ಟು ವ್ಯಾಪ್ತಿ ಇರಬೇಕು, ಸಿದ್ಧಿ ಇರಬೇಕು ಅಷ್ಟೇ ಹೊರತು ಅದ್ಯಾವುದು ಮುಖ್ಯ ಅಲ್ಲ ಅಂತ ತಿಳಿಸಿದ್ರು. ಅದರಲ್ಲಿ ಐದರಲ್ಲಿ ಯಾವುದಿದ್ರೂ ಆಯಿತು. ಈಗ ಅನುಮಾನ ದೋಷಗಳು ಯಾವುದು ಅಂತ ಮುಂದಿನ ಪ್ರಶ್ನೆ. ಅನುಮಾನ ದೋಷಗಳು ಯಾವುದು ಅಂದರೆ ಅದನ್ನು ಹೇಳುತ್ತಾರೆ. ಏವಂ ನಿರ್ದೋಷೋಪತ್ತಿ ದೋಷೋಪಪತ್ತಿ ರೂಪೇ ಅನುಮಾನೇ ನಿರೂಪಿತೇ ನಿರ್ದೋಷತಾಯಾ ದೋಷಜ್ಞಾನಾಧೀನತ್ವಾತ್ ಕೇತೇ ಉಪತ್ತಿ ದೋಷಾ ಇತ್ಯಪೇಕ್ಷಾಯಾ ಮಹಾ ವಿರೋಧ ಕೇತಿ. ಅದರಲ್ಲಿ ವಿರೋಧ, ಆಧಿಕ್ಯ, ನ್ಯೂನತ, ಅಸಂಗತಿ, ನಾಲ್ಕು ಸಹ ಅನುಮಾನ ದೋಷಗಳು. ಅದಕ್ಕೇನರ್ಥ ಅಂತ ಹೇಳ್ತಾರೆ. ಯೋಗ್ಯತಾ ವಿರಹೋ ವಿರೋಧ, ಯೋಗ್ಯತಾ ವಿರಹೋ ವಿರೋಧ. ಯಾವುದಕ್ಕೆ ಅರ್ಹತೆ ಇಲ್ಲ ಅದನ್ನು ಹೇಳಿದರೆ ವಿರೋಧ ಅಂತ ಕರೀತಾರೆ. ಮೂಕ ಮಾತಾಡೋದು, ಬೆಂಕಿ ತಣ್ಣಗಿರೋದು, ಮಂಜುಗಡ್ಡೆ ಬಿಸಿ ಇರೋದು, ಎಲ್ಲ ಏನವು ವಿರೋಧ. ಯೋಗ್ಯತಾ ಯಾವುದಕ್ಕೆ ವಿರೋಧ? ಪ್ರಮಾಣಕ್ಕೆ ವಿರೋಧ ಅಂತ. ಪ್ರಮಾಣಕ್ಕೆ ವಿರೋಧ ಅಂತೆಲ್ಲ ವಿರೋಧನೇ. ಸತ್ಯಾಂ ಸಂಗತವು ಅಧಿಕತ್ವಂ ಆಧಿಕ್ಯಂ. ಸತ್ಯಾಂ ಸಂಗತವು, ಸಂಗತಿಯೇನೋ ಇದೆ ಆದರೆ ಹೆಚ್ಚು ಹೇಳ್ತಾನೆ, ಆದ್ದರಿಂದ ಅದು ಪ್ರಯೋಜನ ಇಲ್ಲ. ವಿವಕ್ಷಿತ ಅಸಂಪೂರ್ತಿರ್ ನ್ಯೂನತಾ, ವಿವಕ್ಷಿತ ಸಂಪೂರ್ತಿರ್ ನ್ಯೂನತ. ವಿವಕ್ಷಿತವಾದನ್ನು ಪೂರ್ತಿ ಮಾಡದೆ ಹೋದರೆ ನ್ಯೂನತ. ಉದಾಹರಣೆಗೆ ಪರ್ವತೋ ವನ್ಯಮಾನ್ ಅಂತ ಏನು ಹೇಳಲಿಲ್ಲ ಅವನು, ಧೂಮಾತ್ ಅಂತ ಹೇಳಲೇ ಇಲ್ಲ. ಏನದು ನ್ಯೂನ, ಪರ್ವತೋ ವನ್ಯಮಾನ್ ಧೂಮಾತ್ ಅಂತ ಹೇಳಿ ಇನ್ನೂ ಕೆಲವು ಸೇರಿಸಿದೆ. ಅದು ಅನ್ನೆಸರಿ, ಅದು ಬೇಕಿಲ್ಲ. ಯಾವುದು ಎಷ್ಟರಿಂದ ಸಿದ್ಧ ಆಗುತ್ತೆ, ಹೇತುವಿನಿಂದ ಸಿದ್ಧ ಆಗುತ್ತೆ, ಅದೆಲ್ಲ ಬೇಕಿಲ್ಲ. ಮುಖ್ಯವಾದ ಹೇತು ಕೊಟ್ಟಮೇಲೆ ಅವೆಲ್ಲ ಅನ್ನೆಸರಿ. ಇದರ ಅರ್ಥ ಅಧಿಕನೂ ಆಗಬಾರ್ದು, ನ್ಯೂನನೂ ಆಗಬಾರ್ದು, ಏನಾದರೂ ತಪ್ಪೇ. ಆಕಾಂಕ್ಷಾ ವಿರಹೋ ಅದು ನಮಗೆ ಗೊತ್ತು. ಸಾರಿ ಉಪ್ಪು ಹಾಕಿದಾಗ ಹೆಚ್ಚಾದರೂ ಕಷ್ಟ, ಕಡಿಮೆ ಆದರೂ ಕಷ್ಟ, ಗೊತ್ತಾನೆ. ಇದು ಅಲ್ಲಿ ಹೇಗೆ ನಮಗೆ ಆ್ಯಕ್ಯುರಸಿ ಮೇಂಟೈನ್ ಮಾಡ್ತೇವೋ ಹಾಗೆ ಇದರಲ್ಲಿ ಆ್ಯಕ್ಯುರಸಿ ಮೇಂಟೈನ್ ಮಾಡ್ತೇವೆ. ಹೆಚ್ಚು ಕಡಿಮೆ ಎರಡಿರೋದು ದೋಷನೆ. ಆಕಾಂಕ್ಷಾ ವಿರಹೋ ಅಸಂಗತಿ, ಆಕಾಂಕ್ಷಾ ವಿರಹ ಅಸಂಗತಿ. ಕೇಳಿದ್ದಿನ್ಬಿಟ್ಟು ಮತ್ತೊಂದು ಹೇಳೋದಕ್ಕೆ ಹೊರಟ್ರೆ ಅದು ಅಸಂಗತಿ, ಇರ್ರೆಲೆವೆಂಟ್ ಆಗುತ್ತೆ. ಅತ್ರ ವಿರೋಧ ಅಸಂಗತಿ ಅರ್ಥ ದೋಷವು, ವಿರೋಧ ಮತ್ತು ಅಸಂಗತಿ ಅನ್ನೋದು ಅರ್ಥದ ದೋಷ, ಅಂದರೆ ವಿಷಯದಲ್ಲೇ ಇರತಕ್ಕಂಥ ದೋಷಗಳು. ಮಂಜುಗಡ್ಡೆ ಬಿಸಿ ಇರೋ ಚಾನ್ಸಸ್ಸೇ ಇಲ್ಲ, ಅಲ್ಲೇ ದೋಷ ಇದೆ. ಅದೇ ರೀತಿಯಲ್ಲಿ ಅಸಂಗತಿ ಅನ್ನೋದು ಹೇಳೋದ್ರಲ್ಲೇ ದೋಷ ಇದೆ. ತದ್ವಾರ ಶಬ್ದಶ್ಯ, ಅದರ ಮೂಲಕ ಶಬ್ದಕ್ಕೂ ಅದು ಎಕ್ಸ್ಟೆಂಡ್ ಆಯಿತು. ನ್ಯೂನಾಧಿಕ್ಕೆ ವಚನ ದೋಷ, ನ್ಯೂನ ಮತ್ತು ಅಧಿಕ ಎರಡು ಸಹ ಏನದು ಮಾತಿನಲ್ಲಿರೋ ದೋಷ, ಅದು ಅದರಲ್ಲಿರೋ ದೋಷ ಅಲ್ಲ, ಹೇಳಬೇಕೆಂದಿರತಕ್ಕಂಥ ದೋಷ ಅದು. ನ್ಯೂನತಾ ಅಧಿಕ್ಕೆ ವಚನ ದೋಷ, ಮಾಸ್ಕಾಡ ತಂದೇ ಇಲ್ಲ, ಅದು ತಂದಿಲ್ದಿರೋ ದೋಷ. ತಂದಿರೋ ಕೊಡಲೇ ಗೊತ್ತಾಗ್ತಾ ಇಲ್ಲ, ಇರಲೆಂಟ್ ಯಾವಾಗ ಕೊಡ್ತಿದ್ದಾರೆ, ಮುಖ್ಯವಾದ್ದೇ ಕೊಡ್ತಾ ಇಲ್ಲ. ಇವರೇ ಆಸ್ಪತ್ರೆ ಇಟ್ಟಿಸೋದಲ್ಲ, ಇಟ್ಟುಬಿಡು ನಾನೇ ತಗೋತೀವಿ ಅಂತ ಹೇಳ್ತಾರೆ. ಆ ಟೈಪ್ ಅವನು ಹೇಳೋದಕ್ಕೆ ಬರ್ತಾ ಇಲ್ಲ. ಇರದೆ ಇಲ್ಲದೆ ಇರೋದು ಅರ್ಥ ದೋಷ, ಹೇಳೋದಕ್ಕೆ ಬರದೇ ಇರೋದು ವಚನ ದೋಷ. ಆದ್ದರಿಂದ ವಿರೋಧ ಅಸಂಗತಿ ನ್ಯೂನ ಅಧಿಕದಲ್ಲಿ ವಿರೋಧ ಮತ್ತು ಅಸಂಗತಿಗಳು. ಅರ್ಥ ಆದರೆ ವಿಷಯ, ವಿಷಯದ್ದೇ ದೋಷ. ಶಬ್ದ ಅಂತ ಹೇಳಿದ್ರೆ ಹೇಳೋದು, ಹೇಳೋದ್ರಲ್ಲಿರ್ತಕ್ಕಂಥ ದೋಷ. ಹೇಳೋದ್ರಲ್ಲಿ ದೋಷ ಇದ್ದರೂ ದೋಷನೇ, ಆ ವಿಷಯದಲ್ಲಿ ದೋಷ ಇದ್ದರೂ ದೋಷನೇ. ಒಟ್ಟು ಅನುಮಾನಕ್ಕೆ ಎಷ್ಟು ದೋಷ ಆಯ್ತು ಅಲ್ಲಿಗೆ? ನಾಲ್ಕು ದೋಷಗಳಾಯಿತು. ನ್ಯೂನಾಧಿಕ್ಕೆ ವಚನ ದೋಷವು, ತದ್ವಾರ ಅರ್ಥಶ್ಯಾಪಿ, ಅದರ ಮೂಲಕ ಅದು ಎಕ್ಸ್ಟೆಂಡ್ ಆಗಿ ಅರ್ಥಕ್ಕೆ ಬಂತು. ಶಬ್ದದಿಂದ ಅರ್ಥಕ್ಕೆ, ಅರ್ಥದಿಂದ ಶಬ್ದಕ್ಕೆ ಅದು ಎಕ್ಸ್ಟೆಂಡ್ ಆಯಿತು. ಅತಯವ ಅರ್ಥಶಬ್ದಾತ್ಮಕತ್ವೇನ ಅನುಮಾನ ವಿಭಾಗ ಕಥನ ಪ್ರಸ್ತಾವೇ ತಥಾ ವಿಭಕ್ತ ತದ್ದೋಷ ಕಥನಂ ನಾಸಂಗತಂ. ಈ ರೀತಿಯಲ್ಲಿ ಅರ್ಥಶಬ್ದಾರ್ಥಕತ್ವೇನ ಅನುಮಾನ ವಿಭಾಗ ಕಥನ ಪ್ರಸ್ತಾವೇ, ವಿಷಯಕ್ಕೆ ಸಂಬಂಧಪಟ್ಟಂತೆ ಅನುಮಾನದ ವಿಭಾಗವನ್ನು ಮಾಡಲಿಕ್ಕೆ ಹೊರಟ ಕಾಲಕ್ಕೆ ತಥಾ ವಿಭಕ್ತ ತದ್ದೋಷ ಕಥನಂ ನಾಸಂಗತಂ, ಅವುಗಳ ದೋಷವನ್ನು ಹೇಳಿದ್ದು ಅತ್ಯಂತ ಸಂಗತವಾಯಿತು. ನಾನು ಕಾಲಾತ್ಯಯಾಪದಿಷ್ಟತ್ವಾದಯು ಅನುಮಾನ ದೋಷಾ ಪರೈಹಿ ಪರಿಗಣಿತಾಹ. ಇನ್ನು ಬೇರೆಯವರೆಲ್ಲ ಅನುಮಾನ ದೋಷಗಳನ್ನು ಬೇಕಾದಷ್ಟು ಹೇಳ್ತಾರೆ. ಇನ್ನೂ ಕೆಲವು ಹೇಳೋದಕ್ಕೆ ಕೊಟ್ಟರೆ ಕಥಾ ಅಂತ ಇನ್ನೊಂದು ಸೇರಿಸಿದಾಗ ಮುಂದೆ 4+2 ಅಂತ ಮಾಡಿ ಅದರಲ್ಲಿ 22 ಅಂತ ಮಾಡಿ, ಒಂದರಲ್ಲಿ 24 ಮಾಡಿ, ಅವ್ರು ದೊಡ್ಡದು ಮಾಡಿಬಿಡ್ತಾರೆ. ಅದೇನು ಬರೀ ಆರೇ ಅಷ್ಟೇ ನೆನಪಿರೋ, ಭಾರಿ ಸುಲಭ ಇದೆ. ಅವರೆಲ್ಲ ಹೇಳ್ತಾರೆ, ಅದನ್ನು ಬಿಟ್ಬಿಟ್ರಲ್ಲ, ಹಾಗಿದ್ರೆ ನೀವು ಅಷ್ಟೊಂದು ಹೇಳಿದ್ದಾರೆ, ನೀವು ಆರೇ ಹೇಳಿಬಿಟ್ರಲ್ಲ, ನಾಕೆ ಹೇಳಿಬಿಟ್ರಲ್ಲ ಅಂತ ಕೇಳಿದರೆ, ಅವ್ರು ಅಷ್ಟು ಹೇಳಿದ್ರು ಕೂಡ ಏನವು ಇನ್ಕ್ಲೂಡ್ ಆಗೋದ್ರಲ್ಲಿ, ಗೊತ್ತಾಯ್ತು? ಸುಮ್ಮ ಸುಮ್ಮನೆ ಓವರ್ಲ್ಯಾಪ್ ಮಾಡ್ಕೊಂಡು ಹೋಗ್ತಿದ್ದಾರೆ ಹೊರತು ಅರ್ಥ ಇಲ್ಲ. ನಾನು ಕಾಲಾತ್ಯಯ ಅಪದಿಷ್ಟ, ಹೆಸರು ಅಷ್ಟು ದೊಡ್ಡ ಹೆಸರು ಅದಕ್ಕೆ, ಕಾಲಾತ್ಯಯ ಅಪದಿಷ್ಟ. ವಿರೋಧ ಸಿಂಪಲ್, ಅಸಂಗತಿ ಸಿಂಪಲ್, ಏನು ಕಷ್ಟ ಇಲ್ಲ ನಮ್ಮದ್ರಲ್ಲಿ. ಅದಕ್ಕೆ ಆಚಾರ್ಯ ಶಾಸ್ತ್ರಗಳು ಏನಾಯ್ತು ಅಂತ ಅವ್ರು ಭಾರಿ ಖುಷಿ ಆಯ್ತಂತೆ. ಕಾಂಪ್ಲಿಕೇಟ್ ಮಾಡಿದ್ದನ್ನ ಸರಳ ಮಾಡಿಬಿಟ್ರೆ ಆಚಾರ್ಯ. ಕಾಂಪ್ಲಿಕೇಟ್ ಯಾತಕ್ಕೆ ಗೊತ್ತಾ ಮಾಡಿದ್ರು ಅವರು, ಕಾಪಿ ವಿಷಯದಲ್ಲಿ ಕನ್ಫ್ಯೂಸ್ ಮಾಡಕ್ ಬರುತ್ತೆ. ತುಂಬ ಬರೆದ್ಬಿಟ್ಟಾಗ ಏನಾಗತ್ತಾಗ ಕನ್ಫ್ಯೂಷನ್ ಮಾಡಿಬಿಟ್ರೆ ಮುಂದೆ ದಾರಿ ತಪ್ಪಿಸ್ತಾರೆ. ಅದಕ್ಕೋಸ್ಕರ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ. ಅವ್ರಿಗೆ ಗೊತ್ತಿಲ್ಲದೆ ಮಾಡಿದ್ದು ಕೆಲವು, ಪರ್ಪಸ್ಲಿ ಮಾಡಿದ್ದು ಕೆಲವು, ಹೆಸರು ನೋಡಿದ ಆ ರೀತಿ ಇಟ್ಟುಬಿಟ್ಟು ಸುಭದ್ರಕ್ಕೆ ಏನಿಸುತ್ತೆ ಶಾಸ್ತ್ರನೇ ಭಾರಿ ಕಷ್ಟ ಆ ರೀತಿ ಅನಿಸ್ಬಿಡ್ಬೇಕು. ಕೆಲವರು ಇರ್ತಾರೆ ಆಯಾಲ್ಟಿ ಅಲ್ಲಿ ಆಡಿಯೋ ಟಕ್ಕ ಹೇಳಕ್ ಬಂದರೆ ಬನ್ನಿ ರಿಸಲ್ಟ್ ಹೇಳಿ ಕೊಟ್ಬಿಡ್ತೀನಿ ಅಂದ್ಬಿಡ್ತಾರೆ. ಎಲ್ಲ ತನಿಖೆ ಕೇಳಕ್ಕೆ ಹೋಗೋದಿಲ್ಲ, ಎಷ್ಟು ಕೊಡಬೇಕು ಅಷ್ಟು ಕೊಟ್ಬಿಡ್ತೀವಿ ಅಂದ್ಬಿಡ್ತಾರೆ. ಯಾಕಂದ್ರೆ ಲೆಕ್ಕ ಇಟ್ಕೊಂಡೆಲ್ಲ ಮಾಡೋದ್ರ ಬದಲು ಕೊಡೋದು ಸಿಂಪಲ್ ಅಂತ ಅವ್ರ ವಾದ. ಇದೇನು ನಮಗೆ ದುಡ್ಡು ಕೊಡೋ ವಿಚಾರ ಮತ್ತೆ ಇದು, ನಮ್ಮದೇ ದುಡ್ಡು ಕೊಡೋ ವಿಚಾರ. ಅದರಲ್ಲಿ ಏನು ಮಾಡ್ತೇವೆ ನಾವೀಗ, ಹೇಳಿ ಕೊಟ್ಬಿಡಿ ಸಾಕು ಅಂತ ಹೇಳ್ಬಿಡ್ತೀವಿ. ಅಂತ ಹೊತ್ತಲ್ಲಿ ಇದೇನಿದು ಭಾಳ ಅಬ್ಸ್ಟ್ರಾಕ್ಟ್ ವಿಚಾರ. ಅದರಲ್ಲಿಂದ ಶಬ್ದಗಳ ಶಬ್ದಗಳು ಉಪಯೋಗಿಸ್ದಾಗ ಏನಾಗುತ್ತಾಗ ತಲೆ ಕೆಟ್ಟು ಹೋಗ್ಬಿಡು. ಅದು ಶಾಸ್ತ್ರ ಓದೋದೇ ಬೇಡ ಅನಿಸ್ಬಿಡ್ಬೇಕು, ಆ ರೀತಿ ಮಾಡಿಬಿಡು. ಇವತ್ತು ಎಷ್ಟೋ ಜನ ಶಾಸ್ತ್ರ ಓದದೇ ಇರೋದಕ್ಕೆ ಕಾರಣ ಈ ತರ್ಕದ ಪರಿಭಾಷೆ ಓದಿದಾಗ ತಲೆ ಕೆಟ್ಟು ಹೋಗಿರುತ್ತೆ. ಅವ್ರು ಓದೋದು ಗಲಾಟೆ ಮಾಡೋದು ಅವೆಲ್ಲ ಕೇಳಿದಾಗ ಅನಿಸ್ಬಿಟ್ಟು ಸೊ ಇವ್ರಿಗೆ ಎಷ್ಟು ಕನ್ಫ್ಯೂಷನ್ ಇದೆ ನಮಗಿನ ನಿನಗೆ ತಿಳಿಸ್ಬಿಡುತ್ತೆ. ಇಷ್ಟೆಲ್ಲ ಓದಿ ಇಷ್ಟು 20-30 ವರ್ಷ ಓದಿ ಅನುಭವ ಇತ್ತು ಇಷ್ಟು ಕಷ್ಟಪಡ್ತಾರೆ ಅಂತ ಹೇಳಿದ ಮೇಲೆ ಇನ್ನು ನಾವು ಕೈ ಹಾಕ್ದಿರೋದು ಭಾರಿ ಕ್ಷೇಮ ಅಂತ ಹೇಳ್ತಾರೆ. ಇನ್ಫ್ಯಾಕ್ಟ್ ಕರೆಕ್ಟು ಆಗುತ್ತೆ, ಅದಕ್ಕೆ ನಂಬ್ಕೊಂಡು ಬದುಕಿಬಿಡ್ತಾರಲ್ಲ, ಸುಖ ಬದುಕಿಬಿಡ್ತಾರೆ, ಕನ್ಫ್ಯೂಷನ್ ಇರೋದಿಲ್ಲ ಅವರಿಗೆ, ಆರಾಮಾಗಿರ್ತಾರೆ. ಇವ್ರು ಓದಿ 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 ಮರಣಾದ ಅಂತ ಹೇಳ್ತಾರಲ್ಲ ಆ ರೀತಿ ಆಗುತ್ತೆ. ಸರಿಯಾಗಿ ಓದ್ತಾ ಹೋದ್ರೆ ಕನ್ಫ್ಯೂಷನ್ ಏನಂತ ಅದೇ ಹೇಳಿದ್ದೆ. ಯಾಕೆ ಅಂದ್ರೆ ಕೇಳಿದ್ರೆ ಇದು ನಾವು ಇಷ್ಟೇ ತಾತ್ಪರ್ಯ ಶಾಸ್ತ್ರ ಓದಬಾರ್ದವ ಅವ್ರು ಮಾಡಿದ್ರು, ಆಚಾರ್ಯ ಏನ್ ಮಾಡ್ಬಿಟ್ರೆ ಅದನ್ನ. ಬಟ್ ಶಾಸ್ತ್ರ ಓದ್ದೆ ಹೋದ್ರೆ ನಿರ್ಣಯ ಬರೋದಿಲ್ಲ, ನಿರ್ಣಯ ಬರಲೇಬೇಕು, ಶಾಸ್ತ್ರ ಓದಲೇಬೇಕು. ಅದಕ್ಕೇನ್ ಮಾಡ್ತೀವಿ ಕರೆಕ್ಟ್ ಆಗಿ ತೋರಿಸ್ಕೊಂಡು. ನಮ್ಮಲ್ಲೂ ಸಾಮಾನ್ಯ ಏನ್ ಮಾಡ್ತೀವಿ, ಈಗ 3-4 ರೋಡ್ ಹೈವೇ ಪ್ರಿಫರ್ ಮಾಡ್ತೀವಿ. ಅದಕ್ಕೆ ಟರ್ನಿಂಗ್ಸ್ ಕಡಿಮೆ, ಇದಿರೋದಿಲ್ಲ, ಇಂಡಿಕೇಶನ್ ಇರುತ್ತೆ, ರಿಸ್ಕ್ ಕಡಿಮೆ ಅಂತ ಆ ಕಡೆ ಹೋಗ್ತೀವಿ ನಾವು. ಸಾಮಾನ್ಯವಾಗಿ ಲೈಸೆನ್ಸ್ ಇಲ್ದವ್ರು ಆ ಕಡೆ ಹೋಗ್ತಾರೆ, ಎಲ್ಲ ಕ್ರಾಸ್ ರೋಡ್ ಶುರು ಮಾಡ್ತಾರೆ. 20-50 ಕಿಲೋ ಸುತ್ತಾರೆ, ಯಾರೋ ಬಂದು ಮತ್ತೆ ಟರ್ನ್ ತೊಗೊಂಡ್ಬಿಡ್ತಾನೆ, ಯಾರೋ ಬರ್ತಾ ಅಲ್ಲಿಗೆ ಚೆಕ್ಕಿಂಗ್ ಇದೆ ಅಂತ ಹೇಳ್ತಾನೆ, ಮತ್ತೆ ಟರ್ನ್ ಮಾಡ್ಕೊಂಡ್ಬಿಡ್ತಾನೆ. ಹೀಗಾಗಿ ಎಷ್ಟೋ ಸರ್ ತುಮಕೂರು ಬಿಟ್ಟು ಬೆಂಗಳೂರಿಗೆ ಬರೋದಕ್ಕೆ 5-6 ತಾಸು ಆಗಿಬಿಟ್ಟಿದೆ, ಎಲ್ಲಿ ತಿರುಗ್ತಾರೆ ಇರ್ತಾರೆ ನಡಿ ಅಂತೇಳಿ. ಆಮೇಲೆ ಪ್ರೈವೇಟ್ ಬಸ್ ಹತ್ತಲೇ ಇಲ್ಲ, ಗೌರ್ಮೆಂಟ್ ಬಸ್ಸಲ್ಲಿ ಯಾರು ಸ್ವಲ್ಪ ತಣ ಏನೋ ಸಿಗ್ನಲ್ ಇರುತ್ತೆ, ಮುಂದೆ ಆಟ್ಬಿಡ್ತೀವಿ ಅಷ್ಟೇ. ಅದಕ್ಕೆ ನೇರವಾದ ದಾರಿನ ಆಚಾರ್ಯ ತೋರಿಸಿದ್ರಿಂದ ಏನಾಯ್ತು, ಪದ್ಧತಿ ಹೆಸರು ಪದ್ಧತಿ. ಪ್ರಮಾಣ ಪದ್ಧತಿ ಅಂದ್ರೇನು? ಪದ್ಧತಿ ಅಂದ್ರೆ ದಾರಿ ಅಂತ, ಪದ್ಧತಿ ದಾರಿ, ಪ್ರಮಾಣಗಳ ದಾರಿ, ಸ್ಟ್ರೇಟ್ ದಾರಿ ತೋರಿಸಿದ್ರು ಆಚಾರ್ಯ. ಅದರಿಂದ ಏನಾಯ್ತು ಅಂದ್ರೆ ವಿಚಾರ ಮಾಡೋದು ಸುಲಭ ಆಯ್ತು, ಕನ್ಫ್ಯೂಸ್ ಮಾಡೋದು ಕಷ್ಟ ಆಯ್ತು ಅವರಿಗೆ. ಅದಕ್ಕೆ ಭಾರಿ ಸಿಟ್ಟು ಮಾಡ್ಕೊಂಡು ಮೀಟಿಂಗ್ ಮಾಡಿದ್ರು ಅವರು. ಎಂಥ ಕೆಲಸ ಮಾಡಿಬಿಟ್ರು ಮಧ್ವಾಚಾರ್ಯ, ಎಷ್ಟೋ ಸುಖವಾಗಿದ್ವಿ ನಾವೀಗ, ನಾವು ಸ್ಟ್ರಿಕ್ಟ್ ಆಫೀಸರ್ ಬಂದ್ರೆ ಪಜೀತ್ ಆಗುತ್ತಲ್ಲ ಆ ಥರ, ಎಷ್ಟು ಸುಖವಾಗಿದ್ವಿ. ಹಾಹಾ ಮಾಯಾವಾದ ಉತ್ಸಾದ ಮೇಯಿತೆ ಅಂತ ಸಂಕಟ ಶುರು ಮಾಡಿಬಿಟ್ರು. ಇದೆಲ್ಲ ಪ್ರಮಾಣ ಸಿಂಪ್ಲಿಫೈ ಮಾಡಿದಷ್ಟು ಕೂಡ ವಿಚಾರ ಬಹಳ ಸರಳ ಆಗುತ್ತೆ. ಸ್ವರ ಕಾಟ್ಲಾಕ್ಟರ್ಸು ಬೇರೆ ಸ್ಪೆಕ್ಸ್ ಇಷ್ಟೆಲ್ಲ ಹಾಕೊಂಡು ನೋಡೋದಕ್ಕೆ ಏನಾಗುತ್ತೆ, ದುರುಪಯೋಗ ನೋಡೋದು ನೋಡಿದವ್ರನ್ನೇ ವ್ಯವಸಾಯ ಆಗುತ್ತೆ. ಎಷ್ಟು ಕಷ್ಟಪಡ್ತಾರೆ ಪಾಪ ಅನಿಸ್ಬಿಡುತ್ತೆ, ಏನು ಇಲ್ಲದೆ ನೋಡೋದು ಹೇಗಿರುತ್ತೆ, ಅಷ್ಟೆಲ್ಲ ಕಾಂಪ್ಲಿಕೇಶನ್ ಇದ್ರೆ ಹೇಗಿರುತ್ತೆ. ಮತ್ತು ಅದರಲ್ಲಿ ದೋಷಗಳು ಬರೀ ಮತ್ತು ಜೊತೆಗೆ ಆ ಸ್ಪೆಕ್ಸಲ್ ದೋಷ ಇದರಲ್ಲಿ ದೋಷವಾದ ಸೇರಿಬಿಟ್ಟಾಗ ವಿಷನ್ ಪೂರ್ತಿ ಹಾಳಾಗೋಗ್ಬಿಟ್ಟು ಆ ಥರ ವಿಷನ್ನೇ ಹಾಳು ಮಾಡಿದ್ರು. ಅದು ಬರೀತಾರೆ ಲೋಕಾನಾಂ ಅವಲೋಕಾಯ. ಯಾತಕ್ಕೆ ಆಚಾರ್ಯ ಪ್ರಮಾಣ ಲಕ್ಷಣ ಬರೆದರು, ಕಥಾ ಲಕ್ಷಣ ಬರೆದು ಅಂದರೆ ಮಾರ್ಗಸ್ಯಾಸ್ಯ ವ್ಯಥಾದ್ ಭವಾತ್. ಈ ರೋಗಕ್ಕೋಸ್ಕರ ಎರಡು ತಾ ಕಣ್ಣು ಕೊಟ್ಟರೆ ನೀವೀಗ ಯಾವುದದು, ಕರುಣಾಕರ ನೇತ್ರಾಭೆ ವಾದ ಸನ್ಮಾನ ಲಕ್ಷಣೆ, ಪ್ರಮಾಣ ಲಕ್ಷಣ ಕಥಾ ಲಕ್ಷಣ ಎರಡು ಕಣ್ಣು ಕೊಟ್ಟಿದ್ದೀರಿ ಅಂತ ಹೇಳ್ತಾರೆ. ಎರಡು ಕಣ್ಣಿನಿಂದ ಏನಾಯ್ತಾಗ ಲೋಕಾನಾಂ ಅವಲೋಕಾಯ. ಲೋಕಗಳು ಅಂದರೆ ಶಾಸ್ತ್ರಗಳು, ಲೋಕಗಳು ಅಂದರೆ ತತ್ವಗಳು, ಅವುಗಳನ್ನು ನೋಡೋದಕ್ಕೆ ಬಹಳ ಅನುಕೂಲ ಮಾಡಿಕೊಟ್ಟಿದ್ದೀರಿ ಅಂತ ಹೇಳ್ತಾರೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಅವ್ರು ಅಷ್ಟು ಹೇಳೋದೆಲ್ಲ ಕೂಡ ಪೂರ್ತಿ ತಲೆ ಕೆಡಿಸ್ಲಿಕ್ಕೆ. ನಾನು ಕಾಲಾತ್ಯಾಪದಿಷ್ಟತ್ವಾದಯೋ ಅನುಮಾನ ದೋಷಾಹ ಪರೈಹಿ ಪರಿಗಣಿತಾಹ. ಎಷ್ಟೊಂದು ಲೆಕ್ಕ ಹಾಕಿದ್ದಾರೆ, ತತ್ ಕಥಂ ಏತದಿತ್ತಿ ಅತಃ ತೇಷಾಂ ಏತೇಷೇವ ಏತೇಷ್ವೇವ ಅಂತರ್ಭಾವ ಅಂತರ್ಭಾವಂ ಸೂಚಯಿತು ವಿರೋಧ ವಿಭಾಗ ಮಹಾ. ಅಷ್ಟು ಹೇಳಿದ್ರು ಕೂಡ ಅವುಗಳಲ್ಲಿ ಏನಾಗುತ್ತೆ, ಇದರಲ್ಲೇನೆ ಸೇರಿಬಿಡುತ್ತೆ. ತಮಾಷೆ ಅಂದರೆ ಇದರ ಸೇರೋದೇ ಇಲ್ಲ. ಆಚಾರ್ಯ ನಾಲ್ಕು ಹೇಳಿದ್ರು, ಈಗ ನಾಲ್ಕು ಹೇಳಿದ್ರೆಲ್ಲ ಸೇರುತ್ತೆ. ತಮಾಷೆ ಅಂದರೆ ನಾಲ್ಕರಲ್ಲಿ ಅವ್ರು ಅಷ್ಟು ಹೇಳಿದ್ರೆ ಕೆಲವು ಬಿಟ್ಬಿಟ್ಟಿದ್ದಾರೆ. ಇಷ್ಟರಲ್ಲೂ ಕೂಡ ಈ ನಾಲ್ಕರಲ್ಲಿ ಇನ್ಕ್ಲೂಡ್ ಆಗದೆ 22 ಹೇಳಿದ್ರೆ ಇನ್ಕ್ಲೂಡ್ ಆಗಲಿಲ್ಲ, ನಾಲ್ಕರಲ್ಲಿ ಅವ್ರಿಗೆ ಜಾಸ್ತಿ ಹೇಳಿದ್ದಾರೆ ಆಚಾರ್ಯ. ಅರ್ಥ ಆಯ್ತಾ? ಹೆಚ್ಚೇಳಿ ಮತ್ತು ಕಡಿಮೆ ಮಾಡಿ ಹೆಚ್ಚೇಳಿ ನೆನಪು ಸುಲಭ ಮಾಡಿಬಿಟ್ಟಿದ್ದಾರೆ. ಅವ್ರು ಹೆಚ್ಚೇಳಿ ಎಲ್ಲ ಸೇರಿಸಲಿಲ್ಲ. ಇದೆಲ್ಲದ ಏನಾಯ್ತು ಅಂದರೆ ಪೂರ್ತಿಯಾಗಿ ಗೊಂದಲಕ್ಕೆ ಕಾರಣ ಆಯಿತು. ಮದುವೆದಲ್ಲಿ ಮೊದಲೇ ಹೇಳ್ತಾರೆ, ವೇದಾಂತ ಸಂತತ ಕೃತಾಂತ ರಸಮ್ನ ವಿದ್ಮಃ ಶ್ರೇಯೋಲಭೈಮಹಿ ಕಥಂನು ವಯಂ ಬತೇತಿ. ಎಷ್ಟು ಕಷ್ಟ ಆಗಿದೆ ನಮಗೆ, ನಮಗೆ ಶ್ರೇಯಸ್ಸಾಗೋದು ಹೇಗೆ ಅಂತ ಆತಂಕಕ್ಕೊಳಗಾಗಿತ್ತು. ಇವ ಆಚಾರ್ಯಂತ ಬಿಟ್ಟು ಉಳಿದು ನೋಡಿ ಇವತ್ತಿಗೂ ಹಾಗೆ ಅನಿಸ್ತದೆ. ಮತ್ತು ಆಚಾರ ಶಾಸ್ತ್ರ ಓದ್ತಾ ಇದ್ದವರು ಎಷ್ಟು ಕನ್ಫ್ಯೂಷನ್ ಇರ್ತಾರೆ ಎಂಬುದಕ್ಕೆ ನೋಡಿದ್ರೆ ಸ್ಪಷ್ಟ ಆಗೋ ವಿಚಾರ. ನಾವೇನು ಮಾಡಿದ್ದೇವೆ ಈಗ ಅಷ್ಟು ತೋರಿಸಿದ್ರು ಕೂಡ ರೌಂಡ್ ಅಬೌಟೇ ಶುರು ಮಾಡಿದ್ದು, ಮೊದಲು ಅಲ್ಲೇ ಶುರು ಮಾಡಿಬಿಡೋದ್ರಿಂದ ತರ್ಕಸಂಗ ಶುರು ಮಾಡಿಬಿಡೋದ್ರಿಂದ ಸರಿಯಾದ ದಾರಿ ಇದ್ರೂ ಕೂಡ ತಪ್ಪು ದಾರಿಗೆ ಹೋಗ್ತಾ ಇದ್ದೆ. ಹಾಗೆ ಮಾಡಬಾರ್ದು. ಫಸ್ಟ್ ಇದನ್ನು ಹೇಳ್ಕೊಡು, ಪ್ರಮಾಣ ಪದ್ಧತಿ, ಪ್ರಮಾಣ ಲಕ್ಷಣ, ಕಥಾ ಲಕ್ಷಣ, ಮೂರು ಓದಿಬಿಟ್ರೆ ಕಂಡು ಬಂದಾಗಲೇ ನಾನು ಕಾಲಾತ್ಯಯ ಪರಿಶ್ರ ವಿರೋಧಶ್ಚೇತಿ ವಿರೋಧಶ್ಚ ತಥಾಧಿಕ್ಯಂ ನ್ಯೂನತಾ ಸಂಗತಿಸ್ತಥಾ ಉಪಪತ್ತಿ ದೋಷ ವಿಜ್ಞೇಯಾ ವಿರೋಧಶ್ಚ ಸ್ವತೋನ್ಯತಃ. ಒಟ್ಟು ವಿರೋಧ, ಆಧಿಕ್ಯ, ನ್ಯೂನತ, ಅಸಂಗತಿ, ಉಪಪತ್ತಿ ಅಂದ್ರೇನು? ಅನುಮಾನ. ಉಪಪತ್ತಿ, ಅನುಮಾನ, ವ್ಯಾಪ್ಯ, ಲಿಂಗ ಎಲ್ಲ ಸಿನಾನಿಂಸವು. ವಿಜ್ಞೇಯ ವಿರೋಧ ಅಂದ್ರೇನು? ವಿರೋಧಶ್ಚ ಸ್ವತಃ ಅನ್ಯತಃ. ವಿರೋಧದಲ್ಲಿ ಎರಡು ಭಾಗ, ಸ್ವತಃ ವಿರೋಧ, ಅನ್ಯತಃ ವಿರೋಧ. ಸ್ವತಃ ವಿರೋಧ ಅಂದ್ರೇನು? ತನ್ನಲ್ಲೇ ವಿರೋಧ, ಸೆಲ್ಫ್ ಕಾಂಟ್ರಡಿಕ್ಷನ್. ಇನ್ನೊಂದೇನು? ಪ್ರಮಾಣಕ್ಕೆ ವಿರೋಧ, ಬೇರೆದಕ್ಕೆ ವಿರೋಧ ಆಗೋದು ಬೇರೆ, ತನ್ನಲ್ಲೇ ವಿರೋಧ ಮಾಡಿಕೊಳ್ಳೋದು ಬೇರೆ. ಎಕ್ಸ್ಪ್ಲೇನ್ ಮಾಡ್ತಾರಲ್ಲ, ಆ ಸ್ವವಚನೇನ ಸ್ವಕ್ರಿಯೆಯ ಸ್ವನ್ಯಾಯೇನ ಸ್ವ ಅಭ್ಯುಪಗಮೇನ ಚ ಇತ್ಯರ್ಥ. ಮೊದಲನೇದೇನು? ಸ್ವವಚನ ವಿರೋಧ, ಆಮೇಲೆ ಸ್ವಕ್ರಿಯೆಯ ವಿರೋಧ, ಸ್ವಕ್ರಿಯಾ ವಿರೋಧ, ಸ್ವನ್ಯಾಯೇನ ವಿರೋಧ, ಸ್ವನ್ಯಾಯ ವಿರೋಧ. ಅದನ್ನು ಸಿಂಪಲ್ ಆಗಿ ಹೇಗೆ ಹೇಳ್ತಾರೆ? ಅದನ್ನು ಸ್ವವಚನ ವಿರೋಧ, ಸ್ವಕ್ರಿಯಾ ವಿರೋಧ, ಸ್ವನ್ಯಾಯ ವಿರೋಧ ಅಂತ ವಿರೋಧಗಳು ಮೂರು. ಅದರಲ್ಲಿ ಬಿಡಿಸೋಕ್ಕೋಸ್ಕರ ಸ್ವವಚನೇನ ವಿರೋಧ, ಸ್ವಕ್ರಿಯೆಯ ವಿರೋಧ, ಸ್ವನ್ಯಾಯೇನ ವಿರೋಧ, ಸ್ವವಚನೇನ ವಿರೋಧ. ತನ್ನ ಮಾತಿನಲ್ಲೇ ವಿರೋಧ ಮಾಡಿಕೊಳ್ಳು, ತನ್ನ ಮಾತಿನಲ್ಲೇ ಕಾಂಟ್ರಡಿಕ್ಟ್ ಮಾಡ್ಕೊಂಡ್ಬಿಟ್ರೆ ಅದೇನದು? ಸ್ವವಚನ ವಿರೋಧ. ಸ್ವಕ್ರಿಯೆಯ ವಿರೋಧ, ಮಾತನಾಡಬೇಕು ಒಂದು ಕ್ರಿಯೆ, ನಾನು ಮೂಕ ಅಂತ ಹೇಳಿದ, ತನ್ನ ಕ್ರಿಯೆಗೂ ತನ್ನ ಮಾತಿಗೂ ಏನಿದೆ? ವಿರೋಧ ಇದೆ. ಅದು ಸ್ವಕ್ರಿಯಾ ವಿರೋಧ, ಸ್ವಕ್ರಿಯಾ ವಿರೋಧ. ಮೂರನೇದು ಸ್ವನ್ಯಾಯ ವಿರೋಧ, ತಾನೇ ಒಪ್ಪಿಕೊಂಡಿರ್ತಕ್ಕಂಥ ನ್ಯಾಯಕ್ಕೆ ವಿರುದ್ಧ ಮಾತಾಡೋದು. ಎಂದೂ ಸುಳ್ಳು ಹೇಳಬಾರದು. ಕಳ್ಳರು ಕೂಡ ಏನು ಮಾಡ್ತಾರೆ? ತಮ್ಮಲ್ಲೇ ಮೀಟಿಂಗ್ ಮಾಡಿ ಸುಳ್ಳು ಹೇಳಬಾರ್ದು ಯಾರು ಕೂಡ ಅಂತ ಹೇಳ್ತಾರೆ. ಮಾಡ್ತಾರೆ ಕೆಲಸ ಏನದು? ಬರೀ ವಿರೋಧದ ಕೆಲಸ, ಕಳ್ಳತನ ಮಾಡಿ ನಮ್ಮಲ್ಲೇ ಕಳ್ಳತನ ಮಾಡಬಾರ್ದು ಯಾರು ಕೂಡ, ತಮ್ಮಲ್ಲೇ ಸುಳ್ಳುತನ ಹೇಳಬಾರ್ದು ಅಂದರೆ ಮಾಡೋದೆಲ್ಲ ಅದೇ ಕೆಲಸನೇ. ಅದೇ ಸ್ವನ್ಯಾಯ ವಿರೋಧ, ತಾವೇ ಮಾಡಿಕೊಂಡಿರ್ತಕ್ಕಂಥ ನ್ಯಾಯಗಳಿಗೆ, ಯುಕ್ತಿಗಳಿಗೆ ವಿರುದ್ಧವಾಗಿ ಮಾಡತಕ್ಕಂಥದ್ದು ಸ್ವನ್ಯಾಯ ವಿರೋಧ. ತನ್ನ ಕ್ರಿಯೆಗೆ ವಿರೋಧ, ತನ್ನ ವಚನಕ್ಕೆ ವಿರೋಧ, ತನ್ನ ವಚನಕ್ಕೆ ವಿರೋಧ. ಈ ಮೂರು ವಿರೋಧಗಳಿವೆ. ಈ ಮೂರು ಯಾತಕ್ಕೆ ಸ್ವ ಅಂತ ಸೇರಿಸಿದ್ರು ಅಂದರೆ ಸ್ವ ಅಭ್ಯುಪಗಮೇನ ಅಕ್ಸೆಪ್ಟೆಡ್ ಹಿಮ್ಸೆಲ್ಫ್ ಅಂತ. ತಾನು ಮಾತಾಡೋದು ತನಗೇ ಗೊತ್ತಿದೆ, ಮೂಕ ಅಂತ ಹೇಳ್ತಾ ಇದ್ದಾರೆ, ಹೇಗೆ ನಂಬಲಕ್ಕಾಗುತ್ತೆ? ಹೀಗೆ ಸೆಲ್ಫ್ ಕಾಂಟ್ರಡಿಕ್ಷನ್ ಎಂದು ಕೂಡ ಮಹಾ ಕಾಂಟ್ರಡಿಕ್ಷನ್ನೇ ದೋಷ. ಸೆಲ್ಫ್ ಕಾಂಟ್ರಡಿಕ್ಷನ್ ಭಾರಿ, ಒಂದು ಎಂಟತ್ತು ಪುಟ ಬರೆದಿರ್ತಾನೆ, ಮೊದಲೇ ಪುಟದಲ್ಲಿ ಏನೋ ಬರೆದಿರ್ತಾನೆ, ಅದನ್ನೇ ಪುಟದ ಬೇರೆ ಬರೀತಾನೆ. ಅವಾಗ ಏನಾಯ್ತು ಅಲ್ಲಿಗೆ? ಸ್ವವಚನ, ತಾನು ಬರೆದಕ್ಕೆ ವಿರೋಧ, ಅಥವಾ ತಾನು ವಿಷಯ ಬರೆದು ಬಿಟ್ಟಿದ್ದಾನೆ. ರಾಮಾಯಣದ ಬಗ್ಗೆ ಬರೀತಾನೆ, ರಾಮಾಯಣದಲ್ಲಿ ಹಾಗಿಲ್ಲ, ರಾಮಾಯಣಕ್ಕೆ ವಿರೋಧ, ರಾಮಾಯಣಕ್ಕೆ ವಿರೋಧ ಬಂದರೂ ವಿರೋಧ, ತಾನೇ ಬರೆದು ವಿರೋಧ ಬಂದರೂ ವಿರೋಧ. ಅರ್ಥ ಆಯ್ತಾ? ಈಗ ಆ ರೀತಿಯಲ್ಲಿ ವಿರೋಧ ಅಂಬುದು ತುಂಬ ಮುಖ್ಯ. ಅನ್ಯತಃ ಪ್ರಮಾಣ ಅಂತಾರೆ, ಅಲ್ಲಾಯ್ತಲ್ಲ ಆರೋಗ್ಯ ಸರಿ ಇಲ್ಲ, ತಕ್ಷಣ ಮತ್ತೆ ಹೋಗೋದಕ್ಕೆ ಗೊತ್ತಾಯ್ತು ಆರೋಗ್ಯ ಸರಿ ಇಲ್ಲ ಅಂತ ಹೇಳಿದ ಮೇಲೆ ಮೇಂಟೈನ್ ಮಾಡಬೇಕಿತ್ತು. ಮೇಂಟೈನ್ ಮಾಡಿ ಏನಾಯ್ತು ಅಲ್ಲಿಗೆ? ಸುಳ್ಳು ಅಂತ ಪ್ರೂವ್ ಆಗುತ್ತಾ ಇಲ್ಲ. ಅದು ಹೇಳಿ ಬಂದೆ ಅಂಟೆ ಹೆಲ್ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿಬಿಟ್ಟು ತಾನು ಆರೋಗ್ಯವಂತ ಅಂತ ಮತ್ತೆ ಇಮಿಡಿಯೇಟ್ಲಿ ಹೋಗೋದು ಆರೋಗ್ಯ ಸರಿ ಹೋಗಿದೆ ಅಂತೇಳಿ. ಅದು ಎರಡಕ್ಕೂ ಮಾತಿಗೆ ಅರ್ಥ ಇಲ್ಲ. ಅವಾಗ ಏನಂತಾರೆ ಅದಕ್ಕೆ? ಈ ಮಾತು ಅಪ್ರಾಮಾಣಿಕ ಮನುಷ್ಯ, ನಮ್ಮಲ್ಲಕ್ಕೆ ಹೋಗಬಾರ್ದು. ಅನ್ಯತಃ ಪ್ರಮಾಣ ಅಂತಾರೆ ಏಣ, ಬೇರೊಂದು ಪ್ರಮಾಣಕ್ಕೆ ವಿರುದ್ಧವಾಗೋದು. ಏವ ಮನ್ಯೋಪಿ, ಹೊಸಬ ಇದ್ದ, ಅವನ ಕೈಯಲ್ಲಿ ಬೆಂಕಿ ಕೊಟ್ಟರು, ಸಣ್ಣಗಿದೆ ತಗೊಳ್ಳ ಅಂತ ಕೊಟ್ರು, ಪಾಪ ಹಿಸ್ಕೊಂಡ ಕೈ ಸುಟ್ಕೊಂಡ್ಬಿಟ್ಟ. ಆಮೇಲೆ ಏನಾಯ್ತು ಅವನಿಗೆ? ಇವ್ನ ಮಾತು ತಪ್ಪು, ಪ್ರಮಾಣಕ್ಕೆ ವಿರೋಧ, ಮಾತು ಹೇಳಿದ ತಣ್ಣಗಿದೆ ಅಂತೇಳಿ ಪ್ರತ್ಯಕ್ಷ ಹೇಳ್ತಾ ಇದೆ. ಕೈಲಿ ಮುಟ್ಟಿದ್ದೇನದು? ಪ್ರತ್ಯಕ್ಷ, ಪ್ರತ್ಯಕ್ಷ ವಿರೋಧ, ಪ್ರತ್ಯಕ್ಷ ವಿರುದ್ಧವಾದ ಮಾತು, ಪ್ರತ್ಯಕ್ಷಕ್ಕೆ ವಿರುದ್ಧವಾದ ಮಾತು. ಏವಂ ಅನ್ಯೋಪಿ ವಿಭಾಗ ಊಹನೀಯ, ಇದರಲ್ಲಿ ಬೇರೆ ವಿಭಾಗನ ಊಹೆ ಮಾಡ್ಕೋಬೇಕು. ಏವಂ ವಿಭಾಗೇ ಸತಿ ಕಿಂ ಲಬ್ಧಂ ಇತ್ಯತೋ ದಿಕ್ಪ್ರದರ್ಶನಾಯ ಜಾತೇರ್ ಅಂತರ್ಭಾವ ಸಿದ್ಧ ಇತಿ ಸೂಚಯಿತುಂ ತತ್ಸ್ವರೂಪಂ ನಿರೂಪಯತಿ ಜನಕಶ್ಚ ಇತಿ. ಏವಂ ವಿಭಾಗೇ ಸತಿ, ಈ ರೀತಿ ವಿಭಾಗ ಮಾಡಿದ ಮೇಲೆ ಕಿಂ ಲಬ್ಧಂ, ಏನು ಬಂದಾಗಾಯಿತು ಅಂದರೆ ದಿಕ್ಪ್ರದರ್ಶನಾಯ ಅನ್ಯ ಇತ್ಯತೋ ದಿಕ್ಪ್ರದರ್ಶನಾಯ ಜಾತಿ ಜಾತೇರ್ ಅಂತರ್ಭಾವ ಸಿದ್ಧ ಇತಿ ಸೂಚಯಿತು ತತ್ಸ್ವರೂಪಂ ನಿರೂಪಯತಿ. ಅವರನ್ನು ಏನು ಮಾಡ್ಕೊಂಡಿದ್ದಾರೆ? ಜಾತಿ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದ, ಜಾತಿ ಅಂತ ಒಂದು ಇದು ವಿರೋಧ. ಆ ಜಾತಿಯಲ್ಲಿ 24 ವೆರೈಟಿ ಇದೆ, ಅದಕ್ಕೆ ಹೇಳ್ತಾರೆ ಜಾತಿ ಎಂಬುದೇ ಇದರಲ್ಲಿ ಸೇರೋದ್ರಿಂದ 24 ವೆರೈಟಿನೂ ಇದರಲ್ಲೇ ಸೇರುತ್ತೆ ಅಂತ ಅರ್ಥ. ಅದಕ್ಕೆ ಜನಕಶ್ಚೇತಿ, ಜಾತಿ ಶಬ್ದಕ್ಕೆ ಅರ್ಥ ಏನು ಅಂದರೆ ಈ ಜಾತಿಯಲ್ಲ, ಬ್ರಾಹ್ಮಣಾದಿ ಜಾತಿಗಳ ಬಗ್ಗೆ ಹೇಳ್ತಾ ಇಲ್ಲ. ಈ ವಾದದಲ್ಲಿ ಕೂತಾಗ ಜಾತಿ ಅಂದರೆ ಏನು ಅಂದರೆ ಜನಕಸ್ಯ ಅತ್ಯಯೋ ಜಾತಿ, ಜನಕಸ್ಯ ಅತ್ಯಯೋ ಜಾತಿ. ಜನಕ ಅತ್ಯಯ, ಜನಕ ಅಂದರೆ ಯಾವುದರಿಂದ ಜ್ಞಾನ ಹುಟ್ಟುತ್ತೋ, ಹುಟ್ಟಿಸೋದಕ್ಕೇನಂತ ಕರೀತಾರೆ ಜನಕ. ತಂದೆ ಜನಕ, ಯಾತಕ್ಕೆ? ಮಗನ ಹುಟ್ಟೋದು ಅವನಿಂದ. ಅದೇ ರೀತಿಯೇ ಒಂದು ಮಾತಿಗೆ ಜನಕ, ಮಾತಾಡೋನಿದ್ದಾನೆ ಅವನು ಜನಕ. ತನ್ನ ಮಾತಿಗೆ ವಿರೋಧ ಮಾಡಿಕೊಂಡಾಗ ಅದು ಜಾತಿ, ಅದು ಜಾತ್ಯುತ್ತರ ಅಂದರೂ ಒಂದೇ, ವಿರೋಧ ಅಂದರೂ ಒಂದು ಸ್ವನ ಜನಕ್ಕೆ ಅದು ಸಕ್ರಿಯ ಸ್ವವಚನ ವಿರೋಧ ಸಕ್ರಿಯ ಮೂರರಲ್ಲೂ ಸೇರೋದು. ಜನಕಸ್ಯ ಅತ್ಯಯೋ ಅತ್ಯಯ ಅಂದರೆ ಮೀರಿ ನಡೆಯೋದು, ಅತ್ಯಯ ಅಂದರೆ ಮೀರಿ ನಡೆಯೋದು. ಜನಕ ಅಂದರೆ ಯಾವ ಪ್ರಮಾಣದ ವಿಷಯ ಗೊತ್ತಾಗಿದೆಯೋ ಅದೇ ಪ್ರಮಾಣಕ್ಕೂ ವಿರುದ್ಧ ಮಾತಾಡಿಬಿಟ್ರೆ ಅದೇನಂತ ಕರೀತಾರೆ, ಜಾತಿ ಅಂತ. ಜ ಅತಿ ಜ ಜನಕ, ಅತಿ ಅಂದರೆ ಮೀರಿ ನಡೆಯೋದು. ಜಾತಿ ಆ ಶಬ್ದದಲ್ಲಿ ಅರ್ಥ ಇದೆ ಅಂತ ತೋರಿಸ್ತಾನೆ. ಆ ಜಾತಿ ಎಂಬುದು ಎರಡು ವಿಧ, ಸ್ವಸ್ಯವಾ ಅನ್ಯಸ್ಯವಾ ಭವೇತ್. ಸ್ವಸ್ಯ ಜನಕಸ್ಯ ವಿರೋಧ, ಅನ್ಯಸ್ಯ ಜನಕಸ್ಯ ವಿರೋಧ. ತನ್ನಿಂದ ಹುಟ್ಟಿದ್ರೂ ಅದು ವಿರೋಧ ಮಾಡಿದರೂ ತಪ್ಪೆ, ಬೇರೆ ವಿರೋಧ ಮಾಡಿದರೂ ತಪ್ಪೇನೆ. ಭವೇತ್ ಜನಕಂ ಪ್ರಮಾಣ ಬುದ್ಧಿಷ್ಟಂ ಸ್ವಸ್ಯಾರ್ಥಸ್ಯ ಪ್ರಕಾಶನ. ಜನಕ ಶಬ್ದಕ್ಕೆ ಪ್ರಮಾಣ ಅಂತ ಹೆಸರು. ಅದಕ್ಕೆ ಅಧ್ಯಯನ ಮಾಡೋದು ಪ್ರಮಾಣಕ್ಕೆ ವಿರೋಧವೇ ಮಾತಾಡೋದು ಅಂತ ಅರ್ಥ. ಪ್ರಮಾಣಕ್ಕೆ ವಿರೋಧ ಎರಡು, ತನ್ನ ಪ್ರಮಾಣಕ್ಕೆ ವಿರೋಧ, ಇನ್ನೊಂದು ಪ್ರಮಾಣಕ್ಕೂ ವಿರುದ್ಧ. ಜನಕಂ ಪ್ರಮಾಣ ಉದ್ದಿಷ್ಟಂ ಸ್ವಸ್ಯಾರ್ಥಸ್ಯ ಪ್ರಕಾಶನ. ಇದೆಲ್ಲ ಸರಿ ತಿಳ್ಕೊಂಡಿರ್ಬೇಕು. ಜಾತಿ ಶಬ್ದಕ್ಕೆ ಅಲ್ಲೆಲ್ಲ ಏನು ಹೇಳಿದ್ರು, ಪ್ರಮಾಣ ಪದ್ಧತಿಯಲ್ಲಿ ಪ್ರಮಾಣ ರಕ್ಷಣದಲ್ಲಿ ಈ ರೀತಿ ಬಿಡಿಸಿಡಿರಲಿಲ್ಲ. ವಿಷಯ ಒಂದೇನೆ, ಅದೇ ಆ ಪದದಲ್ಲೇ ಅರ್ಥ ತೋರಿಸ್ತಾರೆ. ಜನಕ ಅನ್ನೋದ್ರಲ್ಲಿ, ಜಾತಿ ಅನ್ನೋದ್ರಲ್ಲೇನೆ, ಜ ಜನಕ ಅತಿ ಅತ್ಯಯ ಜಾತಿ ಜನಕಸ್ಯ ಅತ್ಯಯ ಜಾತಿ ಅಂತ ತೋರಿಸಿಕೊಟ್ಟು, ಜನಕಂ ಪ್ರಮಾಣ ಉದ್ದಿಷ್ಟಂ ಸ್ವಸ್ಯ ಅರ್ಥಸ್ಯ ಪ್ರಕಾಶನಾತ್. ಸ್ವಸ್ಯ ಅರ್ಥಸ್ಯ ಪ್ರಕಾಶನಾತ್ ಸ್ವವಿಷಯ ಪ್ರತಿಪಾದನಾತ್. ತನ್ನ ವಿಷಯವನ್ನು ತಿಳಿಸಿಕೊಡೋದ್ರಿಂದ ಯಾವುದೇ ಪ್ರಮಾಣಕ್ಕೆ ಜನಕ ಅಂತ ಕರೀತಾರೆ. ಪ್ರಮಾಣ ಮಿತಿ ಜ್ಞಾಪಕತ್ವ ಮಾತ್ರೇಣ ಉಪಚಾರ ಸ್ವವ್ಯಾಹತಸ್ಯ ಪ್ರಾಮಾಣ್ಯ ಅಯೋಗಾತ್. ಸ್ವವ್ಯಾಹತಸ್ಯ ಪ್ರಾಮಾಣ್ಯ ಅಯೋಗಾತ್. ನಾನೇ ಆಕ್ಚುಲಿ ಅಗ್ರಿಮೆಂಟ್ ಮಾಡ್ಕೊಂಡು ಸೈನ್ ಮಾಡಿರ್ತಾನೆ, ಆಮೇಲೆ ಅಲ್ಲ ಅಂತಾನೆ. ಕೋರ್ಟಲ್ಲಿ ಏನಾಗುತ್ತೆ, ನೀನೇ ಬಸ್ ಸೈನ್ ಮಾಡಿದ್ದೆ, ನಿನ್ನ ಮಾತಿ ವಿರುದ್ಧ ಇತ್ತು ಗೊತ್ತಾನೆ. ಸ್ವವಚನ ವಿರೋಧ, ತಾನೇ ಮಾಡಿಕೊಂಡ ವಚನಕ್ಕೆ ವಿರೋಧ. ಆ ಪೆನಾಲ್ಟಿ ಬರುತ್ತೆ, ಈ ಸಾರಿ ಈ ರೀತಿ ಪೆನಾಲ್ಟಿ ಅಂತ ಹೇಳ್ತಾನೆ. ಕೊಡಲೇಬೇಕು, ಯಾತಕ್ಕೆ ತಾನೇ ಒಪ್ಕೊಂಡಿರೋದು, ತಾನೇ ಒಪ್ಕೊಂಡಿರೋದು, ತಾನೇ ಮಾತು ಕೊಟ್ಟಿರೋದು, ಇವೆಲ್ಲದೂ ಒಪ್ಕೊಳ್ಳೋದು, ಮಾತು ಕೊಡೋದು. ಮಾತು ಕೊಡೋದು ಈ ಸೆನ್ಸ್ನಲ್ಲಿ, ಒಪ್ಕೊಂಡಿದ್ದಾನೆ ವೈಲೇಟ್ ಮಾಡಿ ಮತ್ತೊಂದು ತಪ್ಪು. ಇವಿದೆಲ್ಲ ಪ್ರಮಾಣ ವಿರುದ್ಧವಾದ ಮಾತುಗಳು. ಅನ್ಯೇಷ್ವಪಿ ದೃಶ್ಯತೆ ಇತಿ ದೃಶಿ ಗ್ರಹಣ ಗ್ರಹಣ ನಿರೂಪ ಪದ. ಅದಕ್ಕೆ ಹೇಳಿ ಬೇರೆ ಕಡೆ ಉಂಟಲ್ಲ ಅಂತ ಕೇಳಿದರೆ ಅದಕ್ಕೆಲ್ಲ ಯಾವ ಒಂದು ಪ್ರಮೇಯ ಯಾವುದರಿಂದ ತಿಳಿಯುತ್ತೋ ಅದು ಅದಕ್ಕೆ ಜನಕ. ಅನೇಕ ಜನ ಇದ್ರೂ ಕೂಡ ಅವನಪ್ಪ ಅವನಿಗಪ್ಪ, ಒಬ್ಬ ಎಲ್ರಿಗೂ ಒಬ್ಬನೇ ಅಪ್ಪ ಅಲ್ಲ, ಅವನವರಿಗೆ ಅವನಪ್ಪ ಹೇಗೋ ಒಂದೊಂದು ಪ್ರಮಾಣ ಪ್ರಮೇಯಕ್ಕೆ. ಇವತ್ತು ಪ್ರತ್ಯಕ್ಷ ಯೋಗ್ಯ ವಿಚಾರಗಳಿಗೆ ತಂದೆ ಯಾವುದು, ಹುಟ್ಟಿಸೋದು ಯಾವುದು ಅಂತ ಕೇಳಿದ್ರೆ ಪ್ರತ್ಯಕ್ಷರೇ. ಪ್ಪ್ರತ್ಯಕ್ಷ ಯೋಗ್ಯ ಐಂದ್ರಿಕ ವಿಷಯಗಳಿಗೆಲ್ಲ ಪ್ರತ್ಯಕ್ಷ, ಸ್ವಲ್ಪ ಗೊಂದಲ ಬಂದಾಗ ಅನುಮಾನ. ಐಂದ್ರಿಯ ವಿಷಯಗಳಿಗೆಲ್ಲ ಜನ ಅಂದರೆ ಪ್ರಮಾಣ ಯಾವ ಜನಕ ಇಜುಕೊಟ್ಟು ಪ್ರಮಾಣ ಇಜುಕೊಟ್ಟು ಯಾವುದು ಆಗಮನೆ. ಪ್ರಾದುರ್ಭಾವ ಅರ್ಥಾತ್ ಜನೇರಪಾದಾನೆ ನೆಂತಾದ್ವಾ ಕರ್ತರಿ ಡಪ್ರತ್ಯಯ ಕೃತೆ ಜಮಿತಿ ಜ್ಞಾಪಕಂ ವಾಕ್ಯ ಮುಚ್ಚತೆ. ಆ ಜನಕ ಶಬ್ದಕ್ಕೆ ಅರ್ಥ ಮಾಡಿದ್ರಲ್ಲ ಹೇಗೆ ಬರುತ್ತೆ ಅಂದರೆ, ಜನಿ ಪ್ರಾದುರ್ಭಾವೆ ಅಂತ ಧಾತು, ಅದರಿಂದ ಬಂದಿರೋ ಪದ ಜನಕ. ದಶರಥನು ರಾಮನ ಜನಕ ಸ್ಪಷ್ಟ ನಾವೇನು ತಿಳ್ಕೊಂಡ್ಬಿಡ್ತೀವಿ, ನಾವೆಲ್ಲ ಅರ್ಥ ಮಾಡ್ಕೊಂಡಾಗೆ ದಶರಥ ಕೌಶಲ್ಯ ಏರಿದ್ರೆ ರಾಮ ಹುಟ್ಟಿ ಬಂದ. ಆದರೆ ಜನಕ ಶಬ್ದಕ್ಕೆ ಒಳಗಿನ ಅರ್ಥ ಏನು ಗೊತ್ತಾ, ಜನಿ ಪ್ರಾದುರ್ಭಾವೆ. ಪ್ರಾದುರ್ಭಾವ ಅಂದರೆ ಹೊರಗೆ ಹಾಕೋದು ಅಂತ ಅರ್ಥ. ರಾಮರೂಪ ಯಾವಾಗಲೂ ಇದೆ, ಅದು ಪ್ರಕಟವಾಗಲಿಕ್ಕೆ ಅವ್ರಿಗೆ ನಿಮಿತ್ತ ಆದ್ರಷ್ಟೇ ಗೊತ್ತಾಯ್ತು, ನಿಮಿತ್ತವಾದ. ಆದ್ದರಿಂದ ಅವ್ರು ಏನಂತ ಕರೀತಾರೆ, ಜನಕ ಅಂತ ಕರೀತಾರೆ ಹೊರತು ಅವರಿಂದನೇ ಹುಟ್ಟಿ ಬಂದು ಎಂಬ ಅರ್ಥದಲ್ಲಿ ಕರೆಯೋದಿಲ್ಲ. ಹಿಂದೆ ಹೇಳಿದೆ, ಇಲ್ಲ ಕತ್ತಲಲ್ಲಿ ಇದ್ದಿದ್ದು ಕಾಣದೆ ಹೋದಾಗ ಬೆಳಕು ಹಾಕಿದ್ರೆ ಕಾಣಿಸ್ತು, ಬೆಳಕು ಹುಟ್ಟಿಸಿಲ್ಲ ಏನು ಮಾಡ್ತದೋ ಇರೋದನ್ನು ತೋರಿಸ್ತು. ಅದೇ ರೀತಿ ಇರೋ ರಾಮರೂಪವನ್ನು ದಶರಥನ ತೋರಿಸ್ಲಿಕ್ಕೆ ಕಾರಣ ಆಯ್ತು ಹೊರತು ಹುಟ್ಟಿಸಿ ಬರಲಿಲ್ಲ. ಆದರೆ ಕುಂಬಾರ ಗಡಿಗೆ ಮಾಡ್ತಾನೆ, ಅಲ್ಲೇನಾಗಿದೆ ಆ್ಯಕ್ಚುಲಿ ಕ್ರಿಯೇಟ್ ಮಾಡಿ, ಇಲ್ಲದನ್ನು ಕ್ರಿಯೇಟ್ ಮಾಡ್ತಾನೆ. ನಾವೆಲ್ಲ ಹೇಗೆ ಹುಟ್ಟಿ ಬಂದಿರೋದು, ಕುಂಬಾರ ಗಡಿಗೆ ಮಾಡಿದಂತೆ. ಭಗವದ್ ಅವತಾರಗಳಲ್ಲಿ ಹೇಗೆ ಬಂದಿರೋದು, ಕತ್ತಲಲ್ಲಿ ರೋಸು ಬೆಳಕಿನಿಂದ ಕಂಡು ಹಾಕಿ. ಅದಕ್ಕೇನಂತಾರೆ, ಪ್ರಾದುರ್ಭಾವ. ಪ್ರಾದುರ್ಭಾವ ಅಂದರೆ ಪ್ರಕಟಗೊಳ್ಳುವುದು ಅಂತ, ಪ್ರಕಟಗೊಳ್ಳುವುದು ವ್ಯಕ್ತವಾಗುವುದು ಅದನ್ನು ತಿಳಿಸಿದ್ರು. ಜನಿ ಪ್ರಾದುರ್ಭಾವ ಆಚಾರ್ಯ ಏನು ತಿಳ್ಕೊಂಡ್ರು, ಜನ ಏನೋ ಅರ್ಥ ಮಾಡ್ತೀರಿ ಅಂತೇಳಿ. ಇರೋ ಪಾದ ಒಳಗಿರೋ ನೋಡಿದ್ದೆಲ್ಲ ಹೇಳಿದ್ದೆ ಅಷ್ಟೇ, ಒಳಗೇನೆ ಅದೇ ಅರ್ಥ ಹೇಳಿ. ಜನಿ ಪ್ರಾದುರ್ಭಾವೆ, ಅದರಿಂದ ಏನು ಬಂತು, ಜನಕ ಅನ್ನೋ ಪದ ಬಂತು. ಹೇಗೆ ಬಂತು ಅಂದರೆ, ಅರ್ಥಾತ್ ಜನೇನ ಅಪಾದಾನೆ, ಜನಿ ಅಂದರೆ ಇದರಿಂದ ಬರು, ಯಾವುದರಿಂದ ಬರುತ್ತೋ ಅದು ಅಪಾದಾನ. ವೃಕ್ಷಾತ್ ಫಲಂ ಪತತಿ, ವೃಕ್ಷದಿಂದ ಫಲ ಬೀಳುತ್ತದೆ. ವೃಕ್ಷದಿಂದ ಏನು ಅಪಾದಾನ ಅಂದ್ರೆ ಏನೋ, ಸಪರೇಷನ್ ಅಂತ. ಇಲ್ಲಿ ವೃಕ್ಷದಲ್ಲಿ ಇತ್ತದು ಕೆಳಬಿದ್ದ ಸಪರೇಟ್ ಆಯ್ತು. ಸಪರೇಟ್ ಆಗಿ ಏನಂತ ಕರಿಬೇಕಾ, ವೃಕ್ಷಾತ್ ಫಲಂ ಪತತಿ. ಸಪರೇಷನ್ ಹೇಳಬೇಕಾದ್ರೆ ಯಾವ ವಿಭಕ್ತಿ ಉಪಯೋಗಿಸ್ಬೇಕು ಅಂದ್ರೆ, ಪಂಚವಿಭಕ್ತಿ ಉಪಯೋಗಿಸ್ಬೇಕು. ಅದಕ್ಕೆ ಅಪಾದಾನೆ ಪಂಚಮಿ, ಅದಕ್ಕೆ ಯಾರಿಂದ ಪ್ರಕಟವಾಗುತ್ತಲ್ಲ, ಯಾರಿಂದ ಪ್ರಕಟವಾಗುತ್ತೆ ಅದಕ್ಕೆ ಅಪಾದಾನ. ಅದೇ ನೆಂತಾದ್ವಾ ಕರ್ತರಿ ಡಪ್ರತ್ಯಯ ಕೃತೆ ಜಮಿತಿ ಜ್ಞಾಪಕಂ ವಾಕ್ಯ ಮುಚ್ಚತೆ. ಆಗ ಜಮ್ ಅಂತ ಪದ ಬಂದು ಅದರಿಂದ ಜನಕ ಅಂತಾಗಿ ಜ್ಞಾಪಕ ಅಂತಾಗಿ ಅದು ಯಾವುದು ಯಾವ ಪ್ರಮಾಣ ತಿಳಿಸಿಕೊಡುತ್ತೋ ಅದು ಅದಕ್ಕೆ ಜನಕ ಅಂತ ಅರ್ಥ ಬರುತ್ತೆ. ಉಪಸರ್ಗಾಶ್ಚ ಕ್ರಿಯಾ ಸನ್ನಿಧಾನೇ ಸತಿ ತದ್ವಿಶೇಷಕಾ ಭವಂತಿ. ವೆರಿ ಇಂಪಾರ್ಟೆಂಟ್. ಉಪಸರ್ಗಗಳಿರುತ್ತೆ. ಉದಾಹರಣೆಗೆ ಹೃ ಅಂತಿದೆ, ಹೃಹರಣೆ, ಹರಣ ಮಾಡೋದು ಅಂತ ಅರ್ಥ. ಹೃಹರಣೆ ಅದನ್ನ ಫಾರಮಿತ ಹಾರ ಅಂತ ಆಯ್ತು. ಈಗ ಹೃದಿಂದ ಹಾರ ಅಂತ ಬಂತು, ಒಂದು ಅರ್ಥ ಬಂತು. ಆಮೇಲೆ ಹಿಂದೆ ಆ ಸೇರಿಸ್ಬಿಟ್ಟ, ಅವಾಗ ಏನಾಯ್ತದ? ಆಹಾರ ಎಲ್ಲಿ ಎಲ್ಲಿಂದ ಎಲ್ಲಿ ಸಂಬಂಧ? ಹಾರ ಎಲ್ಲಿ, ಆಹಾರ ಎಲ್ಲಿ? ಉಪಸರ್ಗದಿಂದ ಅರ್ಥ ಚೇಂಜ್ ಆಗೋಯ್ತು. ಆಮೇಲೆ ಸಂ ಸೇರಿಸ್ತ ಹಾರಕ್ಕೆ, ಸಂಹಾರ ಇನ್ನೊಂದು ಅರ್ಥ ಬಂತು. ಆಮೇಲೆ ವಿ ಸೇರಿಸ್ತ ವಿಹಾರ ಆಗೋಯ್ತು. ಅದಕ್ಕೆ ಉಪಸರ್ಗೇಣ ಧಾತ್ವರ್ಥ ಬಲಾದ ಅನ್ಯತ್ರ ನೀಯತೆ. ಉಪಸರ್ಗದಿಂದ ಧಾತುವಿನ ಅರ್ಥ, ಧಾತುವಿನ ಅರ್ಥ ಇರೋದೆಷ್ಟು? ಹೃ ಹರಣೆ ಅಷ್ಟೇ, ಹರಣ ಮಾಡೋದಷ್ಟೇ. ಏನೇನೋ ಚೇಂಜ್ ಆಗಲಿಕ್ಕೆ ಶುರುವಾಯಿತು. ಇದಕ್ಕೇನು ಕಾರಣ? ಉಪಸರ್ಗ ಕಾರಣ. ಪ್ರಿಫಿಕ್ಸ್, ಉಪಸರ್ಗ ಪ್ರಿಫಿಕ್ಸ್, ಪ್ರಿಫಿಕ್ಸ್ ಅರ್ಥ ಬದಲಾಗುತ್ತೆ. ಉಪಸರ್ಗೇಣ ಧಾತ್ವರ್ಥ ಬಲಾತ್ ಅನ್ಯತ್ರ ನೀಯತೆ. ಉಪಹಾರ ಆಹಾರ ವಿಹಾರ, ಉಪಸರಿ ಉಪಹಾರ ಆಯಿತು, ಆಹಾರ ಉಪಹಾರ, ಆಮೇಲೆ ಇದು ಅದು ಉಪಹರಣ ಬೇರೆ, ಉಪಾಹರಣ ಬೇರೆ. ಆಹಾರ ಸಂಹಾರ ವಿಹಾರ ಅದೆಲ್ಲರಿಗೂ ಒಂದೇ ಪದ ಅಷ್ಟು ತೋರ್ಸಕ್ಕೆ ಬರೋದ್ರಿಂದ ಆ ಎಕ್ಸಾಂಪಲ್ ಸಾಮಾನ್ಯ ಕೊಡೋ ಪರೀಕ್ಷೆ ಇದರ ನಿದರ್ಶನ. ಉಪಸರ್ಗಾಶ್ಚ ಕ್ರಿಯಾ ಸನ್ನಿಧಾನೇ ಸತಿ ತದ್ವಿಶೇಷಕಾಹ ಭವಂತಿ. ಒಂದು ಕ್ರಿಯೆಯೊಂದಿಗೆ ಉಪಸರ್ಗ ಸೇರಿದಾಗ ವಿಶೇಷ ಅರ್ಥವನ್ನು ಕೊಡುತ್ತೆ. ಅಸನ್ನಿಧಾನೇತು ಸಾನು ಗಮನ ಆಗಮನ. ಏನಾಯ್ತೀಗ? ಗಮನ ಆಗಮನ ಆಪೋಸಿಟ್ ಪೂರ್ತಿ. ಅದು ಗಮನ ಅಂದ್ರೆ ಹೋಗೋದು, ಆಗಮನ ಅಂದ್ರೆ ಬರೋದು. ಆ ಸೇರಿಸಿದ್ದಕ್ಕೆ ಅಂತ ಅರ್ಥ ಬೇರೆ ಆಯ್ತು. ಅವಗಮನ ಇನ್ನೊಂದು ಅರ್ಥ. ಆಗಮನ ಅವಗಮನ ಉಪಗಮನ ಈಗೆಲ್ಲ ಪ್ರತಿಯೊಂದಕ್ಕೂ ಉಪಸರ್ಗ ಸೇರಿಸಿದಾಗ ಅರ್ಥಾಂತರ ಮಾಡಕ್ಕೆ ಬರುತ್ತೆ. ಇಲ್ಲೂ ಕೂಡ ಉಪಸರ್ಗ ಎರಡು ವಿಧ. ಅಸನ್ನಿಧಾನೇತು ಸಸಾಧನಾಂ ಕ್ರಿಯಾಮಾಹು ಯಥಾ ಪ್ರಾಚಾರ್ಯ ಪ್ರಾಂತೇವಾಸೀತಿ. ದೃಷ್ಟಾಂತ ಕೊಡ್ತಾರೆ. ಅಸನ್ನಿಧಾನೇತು ಸಸಾಧನಾಂ ಕ್ರಿಯಾಮಾಹು ಅಂತದ್ದು ಇಲ್ಲದೆ ಹೋದ ಕಾಲಕ್ಕೆ ಬರೀ ಕ್ರಿಯೆ ಹೇಳುತ್ತೆ. ಇಲ್ಲಿ ಜನಿಗೆ ಉಪಸರ್ಗಗಳು ಯಾವುದೂ ಇಲ್ಲ, ಅದಕ್ಕೋಸ್ಕರ ಕ್ರಿಯೆನ ಒತ್ತಿ ಹೇಳುತ್ತೆ ಅಷ್ಟೇ. ಪ್ರಾದುರ್ಭಾವ ರೂಪಗಳೇ ಸ್ಟ್ರೆಸ್ ಮಾಡುತ್ತೆ. ಅದಕ್ಕೇನಾದ್ರೂ ಹಿಂದೆ ಏನಾದ್ರು ಇದ್ದರೆ ಬೇರೆ ಅರ್ಥ ಬರ್ತೀವಿ. ಉದಾಹರಣೆಗೆ ಯಥಾ ಪ್ರಾಚಾರ್ಯ, ಆಚಾರ್ಯ ಅಂತ ಪದ ಇದೆ. ಪ್ರಾಚಾರ್ಯ ನಮ್ಮ ಆಧುನಿಕ ಅರ್ಥದಲ್ಲಿ ಏನದು? ಪ್ರಿನ್ಸಿಪಾಲ್ ಅಂತ ಇದೆ. ಅಲ್ಲ ಪ್ರಧಾನವಾದ ಆಚಾರ್ಯ ಅದು ಅರ್ಥ ಬರುತ್ತೆ ಇಲ್ಲ ಅಂತ. ಪ್ರಾಂತೇವಾಸೀತಿ, ಅಂತೇವಾಸಿ ಪ್ರಾಂತೇವಾಸೀತಿ, ಅಲ್ಲಿ ಎರಡರ್ಥನು. ಪ್ರಾಂತದಲ್ಲಿ ವಾಸ ಮಾಡತಕ್ಕಂಥ ಅರ್ಥನೂ ಬರುತ್ತೆ, ಅದು ಬರುತ್ತೆ. ಪ್ರಕರ್ಷೇಣ ಅಂತೇವಾಸಿ ಅಥವಾ ಪ್ರಾಂತದಲ್ಲಿ ವಾಸಿ. ತಥೋ ಅತಿ ಹಿ ಅತ್ಯಯಸ್ಯ ವಾಚಕ. ಆದ್ದರಿಂದ ಅತಿ ಜಾ ಅನ್ನಲ್ಲಿ ಅತಿ ಸೇರಿದ್ರಿಂದ ಅತ್ಯಯನ ಅರ್ಥ ಜಾ ಪ್ಲಸ್ ಅತಿ ಜಾತಿ. ಬರೀ ಜಾ ಇದೆ, ಅದಕ್ಕೆ ಉಪಸರ್ಗ ಸೇರಲಿಲ್ಲ. ಆದರೆ ಮುಂದೆ ಅತಿ ಇದೆ, ಅದೇನು ಮಾಡ್ತಾ ಇದೆ? ಅತ್ಯಯವನ್ನು ಹೇಳ್ತಾ ಇದೆ. ಅತ್ಯಯ ಅಂದ್ರೆ ಏನು? ಮೀರಿ ನಡೆಯೋದು. ತಥಾಚ ಜಸ್ಯ ಸ್ವಾಖ್ಯಸ್ಯ ಅನ್ಯಸ್ಯ ವಾ ಜನಕಸ್ಯ ಜ್ಞಾಪಕಸ್ಯ ಅತಿರತ್ಯಯೋ ಜಾತಿರಿತ್ಯುಕ್ತಂ ಭವತಿ. ತಥಾಚ ಜಸ್ಯ ಸ್ವಾಖ್ಯಸ್ಯ ಅನ್ಯಸ್ಯ ತನ್ನ ಅಥವಾ ಬೇರೆ ಅದರದ ಜನಕಸ್ಯ ಅಂದರೆ ಜ್ಞಾಪಕವಾದ ಪ್ರಮಾಣಕ್ಕೆ ಅತಿ ಹಿ ಎಂದು ಅತ್ಯಯ ಮಾಡಿ ನಡೆಯೋದಕ್ಕೆ ಜಾತಿ ಇತಿ ಜಾತಿ ಇತಿ ಉಕ್ತಂ ಭವತಿ. ಅನ್ಯಚ್ಚ ಅತ್ರ ಸ್ವಕ್ರಿಯಾ ವಾ ಸ್ವನ್ಯಾಯೋ ವಾ ಅನ್ಯಥಾ ಕಾಲಾತೀತಾದೇರಪಿ ಜಾತಿತ್ವ ಪ್ರಸಂಗಾತ್. ಅನ್ಯಚ್ಚ ಅತ್ರ ಸ್ವಕ್ರಿಯಾವ ಅದರಿಂದನೇ ಸ್ವಕ್ರಿಯಾ ಸ್ವನ್ಯಾಯ ಕಾಲಾತೀತಾತ ಇದೆಲ್ಲವೂ ಕೂಡ ಜಾತಿ ಶಬ್ದದಲ್ಲಿ ಬರ್ತಾ ಇದೆ. ಏವಂಚ ಸ್ವವ್ಯಾಹತಿರಿ ಜಾತಿ, ಸ್ವವ್ಯಾಹತಿ ಎಂಬುದೇ ಜಾತಿ ಅಂತ ಆಯ್ತು. ಸಾ ತ್ರಿವಿಧ ಹಿಂದೆ ಹೇಳಿದ್ದೇನೆ, ಒಂದೇ ವರ್ಡಲ್ಲಿ ಹೇಳ್ತಾರೆ. ಸ್ವವಚನ ವಿರೋಧ, ಸ್ವಕ್ರಿಯಾ ವಿರೋಧ, ಸ್ವನ್ಯಾಯ ವಿರೋಧಶ್ಚೇತಿ ಲಭ್ಯತೆ. ಮೂರು ಅರ್ಥ ಬಂತ ಅದಕ್ಕೆ. ತಥಾ ಅಂದರೆ ಸ್ವವಚನವನ್ನು ಮೀರಿ ನಡೆದಾಗ ಸ್ವವಚನ ವಿರೋಧ, ಸ್ವವಚನ ವಿರೋಧ ಅದೊಂದು ಜಾತಿ. ಸ್ವಕ್ರಿಯೆಯನ್ನು ಮೀರಿ ನಡೆದಾಗ ಸ್ವಕ್ರಿಯಾ ವಿರೋಧ, ಸ್ವನ್ಯಾಯವನ್ನು ಮೀರಿ ನಡೆದಾಗ ಸ್ವನ್ಯಾಯ ವಿರೋಧ. ಹೀಗೆ ಮೂರಾಯಿತು. ತಥಾಚ ಸ್ವತೋ ವಿರೋಧೆ ಜಾತಿಯರ ಅಂತರ್ಭಾವ ಸೂಚಿತೋ ಭವತಿ. ಹೀಗೆ ಸ್ವಕ್ರಿಯಾ ವಿರೋಧದಲ್ಲಿ ಜಾತಿ ಸೇರಿಕೊಂಡಿತು, ಬರೀ ವಿರೋಧದಲ್ಲಿ ಕಲಾತ್ಯ ಅಪದಿಷ್ಟ ಸೇರಿತು. ಎರಡು ಸುಮ್ಸುಮ್ನೆ ಮಾಡಿಕೊಂಡಿದ್ದ, ಒಂದರಲ್ಲಿ ಎರಡೂ ಬಂತು. ಯಾವಾಗಲೂ ಕೂಡ ಅವರಿಗೇನು ಹೇಳ್ಬೋದು ನೀವೀಗ? ಅದು ಕ್ಲಾಸ್ ಅಂತೂ ಕರೆಕ್ಟ್ ಮಾಡಿದಾರಲ್ಲ ಅಂತ ಹೇಳ್ಬೋದು. ಕರೆಕ್ಟ್ ಮಾಡಿದ್ರು ಕೂಡ ಕ್ಲಾಸಿಫಿಕೇಷನ್ ರಾಂಗ್ ಆಗಿದ್ರೆ ಕ್ಲಾಸಿಫಿಕೇಶನ್ದು ತಪ್ಪೇ. ಉದಾಹರಣೆಗೆ 20 ಪ್ಯಾಕೆಟ್ ಮಾಡ್ದೆ, ಆ್ಯಕ್ಚುಲಿ ಸರಿ ಮಾಡಿ ಏನು ಮಾಡ್ಬೋದಾಗಿತ್ತು? ಅದನ್ನು ಟೋಟಲ್ ಇರ್ತದೆ, ಒಂದರೊಂದು ಹಾಕಿಬಿಟ್ರೆ ಒಂದೇ ಆಗ್ತಿತ್ತು, ಸಪ್ರೇಟ್ ಮಾಡಿಬಿಟ್ಟು. ಅದ್ರಿಂದ ಏನಾಯ್ತು? ಈಗ ಎಷ್ಟು ಪ್ರಾಬ್ಲಮ್ ಶುರುವಾಯ್ತು ಅದರಿಂದ? ಜಾಗ ಎಷ್ಟು ತಗೊಳುತ್ತೆ, ಇದೆಷ್ಟು ತಗೊಳುತ್ತೆ, ಮಿಸ್ ಆಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಜೊತೆಗೆ ಅದು ಹೆಚ್ಚು ಮಾಡ್ಲಿಕ್ಕೆ ಹೋಗಬಾರ್ದು. ಯಾವಾಗಲೂ ಕೂಡ ಒಂದಲ್ಲಿ ಸೇರಿಸಕ್ಕೆ ಬರಹಾಗಿದ್ರೆ ಸಪ್ರೇಟ್ ಮಾಡೋದು ತಪ್ಪೇ. ಅದಕ್ಕೆ ಪ್ಯಾಕಿಂಗ್ ಒಂದು ಆರ್ಟ್, ಪ್ಯಾಕರ್ಸ್ ಅಂತಲೇ ಇರ್ತಾರೆ. ಅದು ಎಷ್ಟೋ ಮಾಡಿ ಸಾಕಾಗುತ್ತೆ, ಬೇಗ ಮಾಡ್ತಾರೆ, ಸರಿಯಾಗಿ ಮಾಡ್ತಾರೆ, ಇದಿರ್ತು ಲೇಟಾಗಿ ಮಾಡ್ತಾರೆ, ಏನೋ ಮಾಡ್ತಾನೆ, ಕೊನೆಗೆ ತೆಗಿಬೇಕಾದ್ರೆ ಬೇರೆ ಊರಿಗೆ ಹೋಗಿರ್ತಾರೆ. ದೊಡ್ಡ ಒಂದು ಸೂಟ್ ಕೇಸು, ಸ್ನಾನಕ್ಕೆ ಹೋದ್ರೆ ಕೊಳಗೆ ಹಾಕ್ಬಿಡ್ತಾರೆ ಪಂಚ, ಎಲ್ಲ ತೆಗಿಬೇಕು ಅವ್ರು ಹೋದ್ಮೇಲೆ ಅಷ್ಟೊತ್ತಿಗೆ ರೂಮ್ ತುಂಬ ಹಾಡ್ಕೊಂಡ್ಬಿಡ್ತಾರೆ. ಅವು ಕಾಮನ್ ಸೆನ್ಸ್ ಇರಬೇಕು, ಹೋದ ತಕ್ಷಣ ಫಸ್ಟ್ ನಮಗೆ ಏನು ಬೇಕಾಗುತ್ತೆ ಅದೊಂದು ಆಲ್ಟದು ಬಟ್ ಏನು ಬೇಕಾಗುತ್ತೆ ಅದೆಲ್ಲ ಇಟ್ಕೊಂಡಿದ್ರೆ ನೀಟಾಗಿರು. ಕೆಲವು ರೇರ್ ಉಪಯೋಗಿಸಿದ್ರೆ ಪೂರ್ತಿ ಕೊನೆಗೆ ಹಾಕಿರ್ತಾರೆ, ಬೇಕಾಗಬಹುದು ಬೇಕಾಗದೇ ಇರಬಹುದು, ಎಮರ್ಜೆನ್ಸಿ ಬೇಕಾಗೋದು ಬೇಕಾಗಲೇ ಬೇಕಾಗೋದು, ಮೊದಲು ಬೇಕಾಗೋದು. ಅದರ ಕಾಮಸ್ ತುಂಬ ತುರುಕೋದು ಅಂತ ಕರೀತಾರೆ, ಪ್ಯಾಕಿಂಗ್ ತುರುಕಿದರೆ ಪ್ಯಾಕಿಂಗ್ ಆಗೋದಿಲ್ಲ, ವ್ಯವಸ್ಥೆ ಇರಬೇಕು. ಅದೇ ರೀತಿ ಪ್ರಮಾಣ ರಾಂಗ್ ಪ್ಯಾಕ್ ಮಾಡಿದರು, ಪ್ರಮಾಣಗಳನ್ನು ತಪ್ಪಾಗಿ ಪ್ಯಾಕ್ ಮಾಡಿದ್ದಕ್ಕೆ ಅದೇ ಕನ್ಫ್ಯೂಷನ್ ಆಗೋಯ್ತು. ಅದು ಕನ್ಫ್ಯೂಷನ್ ಜನವಾರ 1 ಗಂಟೆ ಬಿಡಿಸ್ದಕ್ಕೆ ಹೋದ್ರೆ ಹಾಕ್ಕೊಳ್ಳೋದು ಏನು ಬಂತು ಅವನು, ಮೇಡಮ್ ಬಿಡಿಸಿ ಹಾಕ್ಕೊಂಡ್ರೆ ಮುಂದೆ ಹಾಕ್ಕೊಳ್ಳೋ ಪ್ರಶ್ನೆ ಬರೋದು ಯಾವಾಗ, ಅದು ಸರಿ ಹೋದ್ರೆ ಪ್ರಮಾಣನೇ ಸರಿ ಹೋದ ಅಪ್ಲಿಕೇಶನ್ ಅದು ಹಾಕ್ಕೊಳ್ಳೋ ಅಪ್ಲಿಕೇಶನ್ನೇ ತಪ್ಪೆ. ಇದು ಕಾಮಾಲಿ ಕಣ್ಣಿಂದ ನೋಡಿದಾಗ ಬಿಡಿ ವಸ್ತು ಕೂಡ ಹ್ಯಾಕ್ ಕಾಣುತ್ತೆ ನಿಮಗೆ, ಅಡಿದ್ರೆ ಕಾಣುತ್ತೆ. ಸೊ ಪ್ರಮಾಣದ ದೋಷ ಯಾವುದ್ರಲ್ಲಿ ಬರುತ್ತೆ? ಪ್ರಮೇಯದಲ್ಲಿ ಕಾಣುತ್ತೆ ನಮಗೆ. ಅದಕ್ಕೋಸ್ಕರ ಪ್ರಮಾಣ ಶುದ್ಧವಾಗಿರಬೇಕು. ಬೇರೆಯವರು ತಪ್ಪಾಗಲಿಕ್ಕೆ ಮೊದಲೇನು ಮಾಡಿದ್ರು, ತಮ್ಮ ಪ್ರಮಾಣನ ಇಟ್ಕೊಳ್ಳಿಲ್ಲ ಅದ್ವೈತಿಗಳು, ಭಾಟರನ್ನು ಅಡಾಪ್ಟ್ ಮಾಡ್ಕೊಬಿಟ್ರು ಇವರು ವಿಶಿಷ್ಟ ಅದ್ವೈತಿಗಳು ಯಥಾಪ್ರ. ಅವರೇನು ಮಾಡಿದ್ರು, ಪ್ರಭಾಕರ ಅಡಾಪ್ಟ್ ಮಾಡ್ಕೊಬಿಟ್ರು. ಈಗ ಅವ್ರು ಮಾಡಿದ ತಪ್ಪೆಲ್ಲ ಹಾಗೆ ಸೇರಿಕೊಂಡು, ಇದು ಅವ್ರ ದೊಡ್ಡ ದೋಷ. ಹಾಂ ಹೌದು ಹೌದು. ನಾ ಕೇವಲ ಅನುಮಾನ ದೋಷಾಣ ವಿರೋಧಾದಿಭಿ ಸಂಗ್ರಹ ಕಿಂತ ಏವೇನು ಏಮ ಮನ್ನೇಶಾಮ್ ಅಂತರ್ಭಾವೋ ದೃಷ್ಟವೆ. ಇದೊಂದು ತೋರಿಸಿದ್ರಿಂದ ಉಳಿದು ಹೇಳಿದ್ದಾರೆ ಸೇರುತ್ತೆ ಅಂತ ತಿಳ್ಕೊಂಬಿಡಿ ಅಂತ ಹೇಳಿ. ಇದೆಲ್ಲ ಉಳಿದವರು ಅಪ್ರಿಷಿಯೇಟ್ ಮಾಡೋಕ್ಕೆ ಎಷ್ಟು ಉಪಯೋಗ ಆಗ್ತಿತ್ತು. ಇದೇ ಪ್ರಸಂಗನೇ ಬಂದಿತ್ತು. ಪ್ರಮಾಣ ರಕ್ಷಣನೇ ಟೀಕಾರ ವ್ಯಾಖ್ಯಾನ ಮಾಡ್ತಾ ಇದ್ರು ನ್ಯಾಯಕಲ್ಪಲತ. ಆಗಲೇ ವಿದ್ಯಾರಣರು ಬಂದಿತ್ತು, ಏನು ಬರೀತೀರಿ ಅಂತ ಕೇಳಿದರು. ಆಚಾರ ಗೊತ್ತಲ್ಲ, ಕಂಪ್ಯಾಕ್ಟ್ ಬರೀ ಸ್ಟೈಲ್ ಅವರು, ಸೂತ್ರಪ್ರಾಯನ ಸರಿ, ಅವ್ರಿಗೇನು ಅರ್ಥ ಆಗಲಿಲ್ಲ. ಬಾಲವಾಕ್ಯ ಏನೇ ಕಿಮ್ಮೆ ಅಂದರು. ಯಾವ ಟೀಕಾರ ಬರುತ್ತೆ ನಾವು ನೋಡಿ ವ್ಯಾಖ್ಯಾನ ಅಂತ ತೋರಿಸಿದ್ರು. ಅವಾಗ ಆಶ್ಚರ್ಯ ಆಗಿದೆ. ಆಶ್ಚರ್ಯ ಒಂದು ಅವ್ರು ಬರೀ ಸ್ಟೈಲ್ಗೆ ಇನ್ನೊಂದು ಎಷ್ಟು ವಿಷಯ ಹೇಳಿದ್ದಾರೆ ಆಚಾರ ಅಂತ ಗೊತ್ತಾಯ್ತು. ಅರ್ಥ ಆಯ್ತಾ? ಆಫ್ಟರ್ ಆಲ್ ಏನಂತ ಬಿಚ್ಚಿ ತೋರಿಸಿದ್ರೆ ಹೇಗಿರುತ್ತಲ್ಲ, ಹಾಕಿ ಪ್ಯಾಕ್ ಮಾಡಿ ತಂದುಬಿಟ್ಟಿರ್ತಾರೆ ನೋಡಿ. ಏನಾಯ್ತು ತಂದುಬಿಟ್ಟು ಬಿಚ್ಚಿ ಎಲ್ಲರೂ ಸೆಟ್ ಮಾಡಿದಾಗ ಕರೆಕ್ಟಾಗಿ ಅಸೆಂಬಲ್ ಮಾಡೋದಿದೆಯಲ್ಲ, ಅಸೆಂಬಲ್ ಮಾಡೋದು ರಿಸರ್ಚ್ ಮಾಡೋದು ಅಸೆಂಬಲ್ ಮಾಡೋದೇ. ಅಸೆಂಬಲ್ ಮಾಡೋಕ್ಕೆ ಬರದೇ ಹೋದರೂ ಕೂಡ ಉಪಯೋಗ ಮಾಡೋಕ್ಕೆ ಬರೋದಿಲ್ಲ. ಗೊತ್ತಾಯ್ತಾ? ಎಂಟೆನ ಎಲ್ಲ ಇಟ್ಬಿಟ್ರೆ ಏನು ವರ್ಕೇ ಮಾಡೋದಿಲ್ಲ. ಆ ಸ್ಪೆಟ್ಟಿಗೋದ್ರೆ ಮಾತ್ರ ಎಂಟೆನ ವರ್ಕ್ ಮಾಡೋದು. ಆ ತರಹ ಪೂರ್ತಿ ಮಾಡಿ ತೋರಿಸಿದ್ರು. ಇತ್ಯಾಹ ಆಗ ಅವ್ರಿಗೆ ಎರಡು ಖುಷಿ ಆಯಿತು. ಮತ್ತು ಸಿದ್ಧಾಂತದ ಬಗ್ಗೆ ಅವ್ರು ಮಾಡಿರೋ ಕ್ಲಾಸಿಫಿಕೇಶನ್ನ ಆಶ್ಚರ್ಯ ಗೊತ್ತು, ಬರೋದು ರೀತಿ ಆಶ್ಚರ್ಯ ಆಯಿತು. ಟೀಕರ್ ಎಕ್ಸ್ಪ್ಲೈನ್ ಮಾಡಿದ ರೀತಿಯೂ ಆಶ್ಚರ್ಯ ಆಯಿತು. ಇರೋದನ್ನೆಲ್ಲ ಹೇಗೆ ಬರೆದ್ರು ಇವರು ಒಂಬುದನ್ನು ಯೋಚನೆ ಮಾಡಿದ್ರು. ನಿಗ್ರಹ ಸ್ಥಾನಾನಿ ಅದ ಮುಂದೆ ಹೇಳಿದೆ. ನಿಗ್ರಹ ಏತಯೇ ವಶ್ಯುಃ ಸಂವಾದಾನುಕ್ತಿ ಸಂಯುತಾಃ. ಇನ್ನು ನಿಗ್ರಹ ಸ್ಥಾನ ಅಂತ ಬರೆ ಅನುಮಾನ ವಿರೋಧ ಒಂದು ಗುಂಪು, ನಿಗ್ರಹ ಸ್ಥಾನ ಇನ್ನೊಂದು ಗುಂಪು. ನಿಗ್ರಹ ಸ್ಥಾನ ಏನು ಅಂತ ಕೇಳಿದರೆ ಈ ಪರಾರ್ಥಾನುಮಾನ ಸ್ವಾರ್ಥಾನುಮಾನ ಪರಾರ್ಥಾನುಮಾನಕ್ಕೆ 4 ದೋಷ ಅಂತ ಹೇಳಿದರು. ಇನ್ನು ಕಥಾ ಡಿಸ್ಕಷನ್ಸ್ ಡಿಬೇಟ್ ಶುರುವಾಯಿತು. ಡಿಬೇಟ್ ಶುರು ಮಾಡಿದಾಗ ಎಷ್ಟು ಫ್ಯಾಲಿಸಿಸ್ ಬರಬಹುದು ಅಂತ ಕೇಳಿದರೆ 6. 4 ಕೇಸ್ ಸೇರಿಸ್ಬೇಕು, ಈಗ ಇನ್ನು 2 ಸೇರಿಸ್ಬಿಟ್ರೆ ಸಾಕು, ಒಟ್ಟು ಎಷ್ಟಾಯ್ತು ಅಲ್ಲಿಗೆ 6. ಅದಕ್ಕೆ ನಿಗ್ರಹ ಸ್ಥಾನಗಳು ಅಂತ ಹೇಳಿದರೆ ಪ್ರತಿವಾದಿಯನ್ನು ಸೋರಿಸಲಿಕ್ಕೆ ಯಾವ ಡಿಫೆಕ್ಟ್ ನಮಗೆ ಹೆಲ್ಪ್ ಮಾಡುತ್ತೋ ಅದಕ್ಕೇನಂತ ಕರೀತಾರೆ ನಿಗ್ರಹ ಸ್ಥಾನ. ಪರವಾದಿ ನಿಗ್ರಹ ಅಲ್ಲಿ ಕೇಳಿರ್ತೇವೆ, ಪರವಾದಿ ನಿಗ್ರಹ. ಪರವಾದಿ ನಿಗ್ರಹಕ್ಕೆ ಸಾಧಕವಾಗತಕ್ಕಂಥ ದೋಷಗಳನ್ನು ನಿಗ್ರಹ ಸ್ಥಾನಗಳು ಅಂತ ಕರೀತಾರೆ. ಹೌದು, ಫ್ಯಾಲಿಸಿಸ್ ಆಫ್ ಡಿಬೇಟ್ಸ್ ಅಂತ ಅರ್ಥ. ಡಿಬೇಟ್ಗೆ ಏನು ಫ್ಯಾಲಿಸಿಸ್ ಆಗ್ಬೋದು ಅನ್ನೋದಕ್ಕೆ ಹೇಳ್ತಾರೆ. ಈ ಕೋರ್ಟಲ್ಲಿ ಅಷ್ಟೇ, 3 ಸತ್ಕಾರರು ಬರಲಿಲ್ಲ, ಅನುಕ್ತಿ ಜಡ್ಜ್ಮೆಂಟ್ ಕೊಟ್ಬಿಡೋದು, ಇನ್ನು ಆಬ್ಜೆನ್ಸ್ ಕೊಟ್ಬಿಡೋದು, ಡಿಕ್ಲೇರ್ ಮಾಡಿಬಿಡೋದು. ಯಾಕೆ ಅನುಕ್ತಿ ಅಂದ್ರೆ ಏನು? ಆಬ್ಜೆನ್ಸ್ ಇದ್ದು ಬರಲಿಲ್ಲ ಅಂದಮೇಲೆ ಅವನು ಹೇಳೋಕ್ಕೆ ವಿಷಯ ಇಲ್ಲ ಅಂತ ಅರ್ಥ. ಅವನಿಗೆ ಈ ಒಂದು ಕರೆಕ್ಟ್ ಒಂದು ತಪ್ಪು ಅಂತ ಅರ್ಥ. ಅದೆಲ್ಲ ತಿಳಿಸ್ತಾರೆ. ಎಷ್ಟು ಸೇರಿಸ್ಬೇಕು ಇದಕ್ಕೆ? ಆ 4 2 ಸೇರಿಸ್ಬೇಕು. ಯಾವ್ಯಾವುದು? ಸಂವಾದ ಅನುಕ್ತಿ, ಸಂವಾದ ಅನುಕ್ತಿ, ಸಂವಾದ ಒಂದು ಅನುಕ್ತಿ ಒಂದು. ಸಂವಾದ ಅಂದರೆ ಅನುಕ್ತಿ ಅಂದರೆ ಹೇಳ್ತಾರೆ. ದೋಷೇಶು ವಿರೋಧಾದಿಷು ಅಂತರ್ಭಾವ ಪ್ರತಿಜ್ಞಾ ಹನ್ಯ ನಿಗ್ರಹ ಸ್ಥಾನ. ನಿಗ್ರಹ ಶಬ್ದಕ್ಕೆ ನಿಗ್ರಹ ಸ್ಥಾನಗಳು ಅಂತ ಹೆಸರು. ಯಥಯೇವ ಏತಯೇವ ವಿರೋಧಾದಯ ಪ್ರತಿಜ್ಞಾ ಹನ್ಯಾದೀನಾಂ ವಕ್ತೃ. ಅವ್ರು ಹೇಳ ಪ್ರತಿಜ್ಞಾ ಹನ್ಯಾದಿಗಳು 22 ಅಂತೇಳಿ, ಅದರಲ್ಲಿ ಒಂದರಲ್ಲಿ ನಿರ್ವಯೋಜನೆಯಾಗಿ 24 ಮಾಡ್ತಾರೆ. ವಕ್ತೃದೋಷಾಣಾಂ ಕಥಂ ಅರ್ಥವಚನ ದೋಷೇಶು ವಿರೋಧಾದಿಷು ಅಂತರ್ಭಾವ ಇತ್ಯತಃ ಸಂವಾದೇತಿ. ಸಂವಾದ ಅಂದ್ರೇನು? ಅನುಕ್ತಿ ಅಂದ್ರೇನು? ವಿಪ್ರತಿಪನ್ನ ಪ್ರಮೇಯ ಅಭ್ಯುಪಗಮ ಸಂವಾದ. ವಿಪ್ರತಿಪನ್ನ ಪ್ರಮೇಯ ಅಂಗೀಕಾರ ಅಭ್ಯುಪಗಮ ಅಂದ್ರೆ ಒಂದೇ ಅಂಗೀಕಾರ ಅಂದ್ರೆ ಒಂದೇ ಸಂವಾದ. ಯಾವ ವಿಷಯದ ಬಗ್ಗೆ ಗಲಾಟೆ ಮಾಡಲಿಕ್ಕೆ ಹೊರಟಿದ್ದ ಅದು ಅಕ್ಸೆಪ್ಟ್ ಮಾಡ್ಕೊಂಬಿಟ್ಟೆ. ಏನಾಯ್ತು ಅಲ್ಲಿಗೆ? ಸಂವಾದ. ನಿನ್ನೇನು ಮಾಡಿದ್ರು? ಬೇಲ್ ಅಪ್ಲಿಕೇಶನ್ ವಾಪಸ್ ತೊಗೊಂಬಿಟ್ಟು. ಏನಾಯ್ತು ಅಲ್ಲಿಗೆ? ಇದು ಜಡ್ಜ್ ಮಾಡ್ಕೊಳ್ಳೋ ಪ್ರಸಂಗನೇ ಬರಲಿಲ್ಲ. ಯಾತಕ್ಕೆ ಕೊಡಬಾರ್ದು ಅಂತ ಇವರು, ಕೊಡಬೇಕು ಅಂತ ಅವನು ವಿತರಣೆ ಮಾಡ್ಕೊಂಡ. ಕೊನೆಗೆ ಏನಾಯ್ತು ಅಲ್ಲಿಗೆ? ಜಡ್ಜಿನ ಸಿಟ್ಟಿನೇ ಇಲ್ಲ, ಕೊಡಬೇಕು ಮತ್ತೆ ಹೋಗೋದ್ರೆ ಸಿಟ್ಟಿಲಿ. ಯಾತಕ್ಕೆ ಅಂದರೆ ತಾನೇ ವಾಪಸ್ ತೊಗೊಂಡಾಯ್ತು. ಅದು ಏನದು ಈಗ ಸಂವಾದ? ಇದು ಏನು ಕೊಡಬಾರ್ದು ಬಂದ್ರೆ ಒಪ್ಕೊಂಡಾಗಾಯ್ತು ಅಷ್ಟೇ, ಅಲ್ಲಿ ಮುಂದುವರಿದ ಕತೆ. ಇನ್ನೊಂದೇನು? ತೂಷ್ಣೀಂ ಭಾವ ಅನುಕ್ತಿ. ಮಾತು ಸುಮ್ಮನೆ ಕೂತ್ಕೊಂಡ್ಬಿಟ್ಟು ಮಾತಾಡಲಿಲ್ಲ, ರಿಪ್ಲೈಯೇ ಮಾಡಲಿಲ್ಲ. ರಿಪ್ಲೈ ಮಾಡಿದ್ರೆ ಏನಾಗುತ್ತಾಗ? ರಿಪ್ಲೈ ಮಾಡಿದ ಹೊತ್ತಾಗ ಅನುಕ್ತಿ, ಮಾತೇ ಆಡಲಿಲ್ಲ. ಮಾತು ಕೂಡ ಹೇಗಂತ ಗೊತ್ತಾ? ಇವ್ರು ಪ್ರಶ್ನೆ ಕೇಳಿದ ಉತ್ತರ ಕೊಡಬೇಕು, ಮತ್ತೆ ಉತ್ತರ ಪ್ರಶ್ನೋತ್ತರ ನಡೆದಿತ್ತು, ಒಂದು ಪ್ರಶ್ನೆ ಕೇಳಿದ ಉತ್ತರ ಕೊಡಲಿಲ್ಲ. ಏನು ಮಾಡಿದಾರಾಗ, 1-2-3 ಎಣಿಸ್ತಾರಲ್ಲ ಬಿದ್ದಾಗ ಬಾಕ್ಸಿಂಗ್ನಲ್ಲಿ ಎಣಿಸ್ತಾ, 1-2 ಅವಕಾಶ ಕೊಡ್ತಾರೆ, ಕೊಡದೆ ಹೋದ್ರೆ ಸೋತ. ತಕ್ಷಣ ಸ್ವಲ್ಪ ಹೇಳ್ತಾನ, ಟೈಮ್ ಕೇಳ್ತಾನವ ತಪ್ಪಲ್ಲ, ಏನು ಸ್ವಲ್ಪ ಹೇಳಿಲ್ಲ ನಮಗೆ 5 ನಿಮಿಷ ಬೇಕು ಅಂತಾನೆ, ತಪ್ಪಲ್ಲ. 5 ನಿಮಿಷ ಕೊಟ್ಟರು ಮತ್ತೆ ಹೇಳಿದ, ಆಮೇಲೆ ಹೇಳಿದ, ಅವಾಗ ಅನುಕೂಲ ಬರಲೇ ಇಲ್ಲ. ಅದು ದೋಷ, ಇದು ಅರ್ಥ ಮಾಡಿಕೊಂಡ್ರೆ ಅಲ್ಲೂ ಹಾಗೇನೆ. ಸೊ ಬೇಗ ಅಷ್ಟರೊಳಗೆ ಎದ್ದುಬಿಟ್ರೆ ಮತ್ತೆ ಶುರುವಾಗಿಬಿಡುತ್ತೆ ಆಟ. ಅದು ಮಾಡಿ ಹೇಳ್ದಾಗ ಹೋದ್ರೆ ಆಮೇಲೆ ಎದುರು ಉಪಯೋಗ ಇಲ್ಲ, ಹೇಳಿ ಬರಿಗಳೇ ಕೇಳಬೇಕೆ ಹೊರತು ಆಟಕ್ಕಲ್ಲ. ಆ ರೀತಿಯಲ್ಲಿ ತೂಷ್ಣೀಂ ಭಾವ ಅನುಕ್ತಿ, ಮೌನಂ ಸಮ್ಮತಿ ಲಕ್ಷಣ ಅಂತ ಅದಕ್ಕೆ ಬಂದಿದ್ದು. ತೂಷ್ಣೀಂ ಭಾವ ಮೋದಿ ಅದರ್ ವೇ ಅಕ್ಸೆಪ್ಟಿಂಗ್ ದಿ ಡಿಫೀಟರ್. ಏತಾಭ್ಯಾಂ ಸಂಯುತ ವಿರೋಧಾದಯ, ಏತೇನ ಪ್ರತ್ಯಭಿಜ್ಞಾ ವಿರೋಧಾದಿನ ವರ್ಣ ಅನಿತ್ಯತ್ವಾದಿ ಅನುಮಾನ ದೂಷಣ ಉಪಪಾದಿತಂ ಭವತಿ. ಏತೇನ ಪ್ರತ್ಯಭಿಜ್ಞಾ ವಿರೋಧಾದಿನ ವರ್ಣ ಅನಿತ್ಯತ್ವಾದಿ ಅನುಮಾನ ದೂಷಣ ಉಪಪಾದಿತಂ ಭವತಿ. ಈ ರೀತಿಯಾಗಿ ಪ್ರತ್ಯಭಿಜ್ಞಾ ವಿರೋಧಾದಿನ, ಹಿಂದೆ ನಾವು ಹೇಳಿದ್ವಲ್ಲ, ಇಷ್ಟೆಲ್ಲ ಅರ್ಥ ಮಾಡಿಕೊಂಡ್ರೆ ವರ್ಣಗಳು ನಿತ್ಯ, ಯಾತಕ್ಕೆ ಸ್ವಯಂ ಗಕಾರ ಇತ್ಯಾದಿ ಪ್ರತ್ಯಭಿಜ್ಞಾತ್ ಅಂತ ಹೇಳಿ ಪ್ರತ್ಯಭಿಜ್ಞಾನೇ ಕಾರಣ ಕೊಟ್ಟಿತ್ತು, ಪ್ರತ್ಯಭಿಜ್ಞಾ ಕಾರಣ ಆಯಿತು, ಪ್ರತ್ಯಭಿಜ್ಞಾನದಿಂದಾಗಿ ಅದು ಬಂದಿತ್ತು ಅಂತ ಅರ್ಥ. ಇತ್ಯಾದಿ ಅನುಮಾನ ಪ್ರತ್ಯಭಿಜ್ಞಾ ವಿರೋಧಾದಿನ ವರ್ಣ ನಿತ್ಯತ್ವಾದಿ ಅನುಮಾನ ದೂಷಣ ಉಪವಾದಿತಂ ಭವತಿ. ಅಷ್ಟಾದ ಮೇಲೆ ಇದು ಅನುಮಾನದ ವಿಷಯ ಮುಗೀತಿ. ಇದೆಲ್ಲ ಸಿಸ್ಟಮೆಟಿಕ್ ನೋಡ್ಕೊಂಡು ಮೊದಲ ಆಚಾರ್ಯ ಏನು ಪ್ರಮಾಣ ಕೊಟ್ಟರು, 3 ಪ್ರಮಾಣಗಳ ಅನುಪ್ರಮಾಣ ಯಾವುದು ಅಂತ ಹೇಳಿದರು. ಅನುಭವ ಅಂಬುದನ್ನು 4ನೇದು ಹೇಳಿಬಿಟ್ರು, ಕೇವಲ ಪ್ರಮಾಣ ಅನುಪ್ರಮಾಣ ಹೇಳಿದರು. ಅದರಲ್ಲಿ ಹೆಚ್ಚಿನ ರೆಲೆವೆಂಟ್ ಆಗೋದು ಅನುಮಾನ. ಅನುಮಾನದಲ್ಲಿ 2 ಭಾಗ ಮಾಡಿ, ಮತ್ತು ಸ್ವಾರ್ಥಾನುಮಾನ ಪರಾರ್ಥಾನುಮಾನ ಅಂತ ಮಾಡಿ, ಪರಾರ್ಥಾನುಮಾನಕ್ಕೆ 5 ಅವಯವ ಇರಬೇಕು ಅಂತ ನಿಯಮ ಇದೆ ಅಂದರೆ ಅದಿಲ್ಲ ಅಂತ ಹೇಳಿ ಅಲ್ಲಿ ಡಿಟೇಲ್ ಎಲ್ಲ ತೋರಿಸಿಕೊಟ್ರು. ಅದಾದಮೇಲೆ ಅನುಮಾನ ದೋಷಗಳನ್ನು ಹೇಳಿದರು. ಈಗೇನು ಹೇಳ್ತಾರೆ ನೆಕ್ಸ್ಟು, ಸ್ವಾಮಿ ಪ್ರತ್ಯಕ್ಷ ಅನುಮಾನ ಆಗುವ 3 ಹೇಳಿಬಿಟ್ರೆ ಇನ್ನು ಏಕಾಶ್ ಪ್ರಮಾಣಗಳಿವೆ, ಯಾಕೆ ಬಿಟ್ಟಿದ್ದೀರಿ ಅಂತ ಕೇಳಿದರೆ, ನಾವು ಬಿಟ್ಟಿಲ್ಲ, ಇದರಲ್ಲಿ ಇನ್ಕ್ಲೂಡ್ ಆಗುತ್ತೆ ಅಂತ ತೋರಿಸ್ಕೊಡ್ತಾರೆ. ಅಲ್ಲಿ ದೋಷಗಳು ಇನ್ಕ್ಲೂಡ್ ಆಗೋದು ಹೇಗೋ ಅನುಮಾನ ಅದೇ ಇನ್ಕ್ಲೂಡ್ ಆಗ್ತಾ ಇದೆ. ನಾನು ಅರ್ಥಾಪತ್ಯಾದೀನ್ಯಪಿ ಪ್ರಮಾಣಾನಿ ಸಂತಿ ತಾನಿ ಕಿಮಿತಿ. ಉದಾಹರಣೆ ಯಾಕೆ ತಿಳಿಸ್ಬೇಕು ಅಂದರೆ, ಪ್ರಾಣಿಗಳು ಎಷ್ಟು ವಿಧ ಅಂತ ಕೇಳಿದರೆ, ಹುಲಿ, ಕರಡಿ, ಮನುಷ್ಯ, ಬ್ರಾಹ್ಮಣ ಅಂತ ಹೇಳಿದೆ. ಹುಲಿ, ಕರಡಿ, ಮನುಷ್ಯ, ಬ್ರಾಹ್ಮಣ, ಕ್ಷತ್ರಿಯ, ಯಾವುದ್ರಲ್ಲಿ ಸೇರ್ಬೇಕು ಆ್ಯಕ್ಚುಲಿ? ಇವೆಲ್ಲ ಮನುಷ್ಯರಲ್ಲಿ ಸೇರ್ಬೇಕಾಯ್ತು, ಅದೇ ಸಪ್ರೇಟ್ ಇಟ್ಟು ಮಾಡಿ ಹಾಕ್ಬಿಟ್ಟೆ ರೆಡಿ. ಇದೇನಿದು ಒಳಗೆ ಸೇರಿಸ್ಬೋದಂತ ಹಾಕ್ಬಿಟ್ಟು. ಸ್ಟೂಡೆಂಟ್ಸ್ ಯಾರು ಅಂತ ಕೇಳಿದರೆ, BSc, BA, MSc, ಅವು ಅದೆಲ್ಲ ಸ್ಟೂಡೆಂಟ್ಸ್ ವೆರೈಟಿಗಳಾಗಬೇಕು, ಗೊತ್ತಾಯ್ತಾ? ಅದರಲ್ಲೇ ಬಂದು ಹೇಳಿದ ಕೋರ್ಸ್ ಅಂತ ಹೇಳಿಬಿಟ್ಟ, ಗ್ರಾಜುಯೇಟ್ ಕೋರ್ಸಸ್, ಅಂಡರ್ ಗ್ರಾಜುಯೇಟ್ ಕೋರ್ಸಸ್, PG ಕೋರ್ಸ್, ಅದ್ರಲ್ಲಿ ಕ್ಲಾಸಿಫೈ ಮಾಡ್ದ. ಅದು ಬಿಟ್ಬಿಟ್ಟ, ಎಲ್ಲ ಲಾನ ಲೈನ್ ಆಗಿ ಇಳಕ್ ಹೋಗ್ಬಿಟ್ಟ, ಅದು ತಪ್ಪಾಯ್ತು. ಸ್ಟೂಡೆಂಟ್ಸ್ ಹೆಸರಿನಲ್ಲಿ ಸ್ಟಾಫ್ ಹೆಸರು ಸೇರಿಸ್ಬಿಟ್ರೆ ಏನಾಗುತ್ತಾಗ, ಲಿಸ್ಟ್ ಇರೋದು ಸ್ಟೂಡೆಂಟ್ಸ್, ಸ್ಟಾಫ್ ಹೆಸರು ಬಂದ್ಬಿಟ್ರೆ ಏನಾಯ್ತು? ತಪ್ಪಾಯ್ತು. ಅದು ಸ್ಟೂಡೆಂಟ್ಸ್ ಯಾರು ಕೇಳ್ಬಿಟ್ಟೋಯ್ತು, ಅದೇನದು? ಅದು ದೋಷ, ಅದು ನ್ಯೂನ, ಗೊತ್ತಾಯ್ತಾ? ಬಿಟ್ಟು ಹೋದ್ರೆ ನ್ಯೂನ, ಆ ಬೇರೆ ಹೆಸರು ಸೇರಿಸ್ಬಿಟ್ರೆ ಅಧಿಕ, ಆ ಇರೆಲೆವೆಂಟ್ ಸೇರಿಸಿದಾಗ ಎರಡು ಸೇರಿಬಿಡ್ತು, ಅಧಿಕ ಪ್ಲಸ್ ಅಸಂಗತ. ಈಗ ಅನೇಕ ರೀತಿ 2 ದೋಷನ ಕ್ಲಬ್ ಆಗ್ಬೋದು, ಆಗಬಾರ್ದಂತೇನಿಲ್ಲ. ನಾನು ಅರ್ಥಾಪತ್ಯಾದೀನ್ಯಪಿ ಪ್ರಮಾಣಾನಿ ಸಂತಿ ತಾನಿ ಕಿಮಿತಿ ನಾ ವ್ಯುತ್ಪಾದ್ಯಂತೆ. ಅರ್ಥಾಪತ್ಯ ಮೊದಲ ಇನ್ನು ಎಷ್ಟೋ ಪ್ರಮಾಣಗಳಿವೆ, ಅವನ್ನ ಯಾಕೆ ಹೇಳ್ತಾ ಇಲ್ಲ ನೀವೀಗ? ಇತ್ಯತಃ ತೇಷಾಂ ಅತ್ರ ಇವ ಅಂತರ್ಭಾವಾದಿತಿ, ಅವೆಲ್ಲ ಇದರಲ್ಲಿ ಅಂತರ್ಭೂತವಾಗತ್ತೆ, ಇನ್ಕ್ಲೂಡ್ ಆಗೋದ್ರಿಂದ ವಕ್ತು ಅಜ್ಞಾತ ಸ್ವರೂಪಸ್ಯ ಅಂತರ್ಭಾವೋ ದುರ್ಜ್ಞಾನ ಇತಿ ತತ್ಸ್ವರೂಪಂ ಹೇಳಕೊಟ್ಟಿದ್ದಾರೆ ಈಗ. ಆದರೆ ಅವ್ರು ಏನು ಹೇಳ್ತಾರೆ ಹೇಳಿದ ಮೇಲೆ ಅಂತರ್ಭಾವ ಮಾಡೋದು, ಅರ್ಥಾಪತ್ತಿ ಏನಂತ ಅವ್ರು ಹೇಳ್ತಾರೆ ಹೇಳಿಬಿಟ್ಟು ಅದನ್ನ ಅರ್ಥಾಪತ್ತಿ ಸೇರುತ್ತೆ ಅಂತ ತೋರಿಸ್ಬೇಕು ನಾವೀಗ. ಅದಕ್ಕೋಸ್ಕರ ಮೊದಲು ಅರ್ಥಾಪತ್ತಿನಿಂದ ಏನು ಅಂತ ಹೇಳಿ ಅದು ಹೇಗೆ ಸೇರುತ್ತೆ ಅಂತ ಹೇಳಿದ್ರು. ದುರ್ಜ್ಞಾನ ಇತಿ ತತ್ಸ್ವರೂಪಂ ಜ್ಞಾಪಯನ್ ಅರ್ಥಾಪತ್ತಿಂ ತಾವತ್ ದರ್ಶಯತಿ ಅರ್ಥತಃ ಇತಿ. ಅರ್ಥತಃ ಪ್ರಾಪ್ತಿರೇವ ಅರ್ಥಾಪತ್ತಿರಿತ್ಯಭಿಧೀಯತೆ. ಅರ್ಥತಃ ಪ್ರಾಪ್ತಿ ಇಂಪ್ಲಿಕೇಶನ್ ಅಂತ ಹೆಸರು, ರೀಸನಿಂಗು ಅದೇನು ಇಂಪ್ಲಿಕೇಶನ್, ಇಟ್ ರಿಪ್ಲೈಸ್ ಅಂತೀವಲ್ಲ ಹಾಕಿ. ಅರ್ಥತಃ ಪ್ರಾಪ್ತಿ ಅಪ್ಪ, ಇದು ಯಾವ ಹಿಂದೆ ಹೇಳಿದ್ದೇನೆ ಹೇಳಿದ್ರಲ್ಲಿ ಬೇರೆ ಕಡೆ ಹೇಳಬೇಕಾದ್ರೆ, ಅಲ್ಲ ಅಲ್ಲ ಎಕ್ಸ್ಪ್ಲೇನ್ ಮಾಡಿ ಏನಂತ ಕೊಟ್ಟಿದ್ರಲ್ಲಿ, ಅನುಪಮಾನ ಅನುಪಪದ್ಯಮಾನ ಅರ್ಥದರ್ಶನೇನ ತದ್ ಉಪಪಾದಕೆ ಬುದ್ಧಿ ಅರ್ಥಾಪತ್ತಿ ಅಂತ ಹೇಳಿದ್ರು ಹಿಂದೆ. ನಾನು ನೆನ್ಪಿಟ್ಕೊಳ್ಬೇಕು ಅದನ್ನೆಲ್ಲ, ಪ್ರಮಾಣ ಪದ್ಧತಿಯಲ್ಲಿ ಬಂದಿದ್ದೆಲ್ಲ. ಅನುಪಪದ್ಯಮಾನ ಅರ್ಥದರ್ಶನೇನ ತದ್ ಉಪಪಾದಕೆ ಬುದ್ಧಿ ಅರ್ಥಾಪತ್ತಿ. ಇಲ್ಲಿ ಏನ್ ಮಾಡ್ತಾರೆ, ಅರ್ಥಾಪತ್ತಿ ಶಬ್ದಲ್ಲೇ ಅರ್ಥ ತೋರಿಸ್ತಾರೆ. ಜನಕಸ್ಯ ಅತ್ಯಯೋ ಜಾತಿ ಹಾಗೆ ತೋರಿಸಿದ್ರು, ಹಾಗೆ ಅರ್ಥತಃ ಪ್ರಾಪ್ತಿ ಅರ್ಥ ಆಪತ್ತಿ, ಅರ್ಥ ಆಪತ್ತಿ ಅರ್ಥಾಪತ್ತಿ. ಅರ್ಥ ಅಂದ್ರೆ ಅರ್ಥ, ಆಪತ್ತಿ ಅಂದ್ರೆ ಪ್ರಾಪ್ತಿ, ಅರ್ಥತಃ ಪ್ರಾಪ್ತಿ ಅರ್ಥಾಪತ್ತಿ. ಆ ಶಬ್ದಲ್ಲೇ ಅರ್ಥವನ್ನು ತೋರಿಸ್ತಾರೆ. ಅದನ್ನ ಏನಾಯ್ತು ಈಗ ದೃಷ್ಟಾಂತ ನೋಡಿದ ಗೊತ್ತಾಗುತ್ತೆ. ಬಾಯ್ಬಿಟ್ಟು ಒಂದು ಮಾತು ಹೇಳಿಲ್ಲ ಅವನು, ಭಾರಿ ತಪ್ಪಿದ್ದಾನೆ. ರಾತ್ರಿ ಊಟ ಮಾಡೋದಿಲ್ಲ, ಹಾಗಲು ಊಟ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು, ವಿನೋ ದೇವದತ್ತ ದಿವಾನ ಭುಂಕ್ತೆ. ಅವ್ ಏನ್ ಗೊತ್ತಾಯ್ತು ನಮ್ಗೆ ಈಗ, ರಾತ್ರಿ ಫಸ್ಟ್ ಕ್ಲಾಸ್ ಊಟ ಮಾಡ್ತಾನೆ ಅಂತೇಳಿ. ರಾತ್ರಿ ಊಟ ಮಾಡ್ತಾರೆ ಪದ ಅಲ್ಲಿಲ್ಲ, ಬಟ್ ಇಂಪ್ಲಿಕೇಶನ್ ಗೊತ್ತಾಗುತ್ತೆ, ಗೊತ್ತಾಯ್ತಾ? ಇಂಪ್ಲಿಕೇಶನ್ ಗೊತ್ತಾಗುತ್ತೆ ಹೊರತು ಅದು ಡೈರೆಕ್ಟ್ ಪದ ಇಲ್ಲ. ಡೈರೆಕ್ಟ್ ಶಬ್ದ ಇದ್ರೆ ಏನಾಗ್ಬಿಡ್ತಿತ್ತದು? ಆಗಮ ಆಗಿ ಹೋಗ್ತಿತ್ತು ಅಷ್ಟೇ. ಇವರು ತಪ್ಪ ಪ್ರತ್ಯಕ್ಷ ಇಲ್ಲ ಆಗಮ, ಅವರು ಭಾರಿ ಪುಷ್ಟ ಅಷ್ಟು ಪುಷ್ಟವಾಗಿದ್ದ ಯಾರು ಹೇಳಿದರು? ಆಗಮ ತಾನೇ ಕಣ್ಣಾರೆ ಕಂಡೆ ಪ್ರತ್ಯಕ್ಷ, ಬಟ್ ಕಣ್ಣಾರೆ ಕಂಡಿದ್ದಾನೆ ಅವನ ಬಗ್ಗೆ ಒಂದು ನಿರ್ವಹಣೆ ಒಂದು ಮಾರ್ಕ್ಸ್ ಹೇಳ್ತಾರೆ. ಎಂಥ ದೊಡ್ಡ ಮನುಷ್ಯರು ಗೊತ್ತಾ ಇವರು, ನೋಡಿ ಹೇಗಿದ್ದಾರೆ ನೋಡಿದ್ರಲ್ಲ, ಹಗಲೊತ್ತು ಊಟ ಮಾಡಿದ್ದೇ ಇಲ್ಲ ಅಂತ ಕೇಳಿ. ಮತ್ತೇನು ಮಾಡಬೇಕಾಗಿಲ್ಲ, ರಾತ್ರಿ ಏರ್ಪಾಡು ಮಾಡ್ತೀವಿ ಅಂತಾರೆ ಅಷ್ಟೇ. ಹಗಲಿಲ್ಲ ರಾತ್ರಿ ಏರ್ಪಾಡು ಮಾಡ್ತೀವಿ ಅಷ್ಟೇ, ಯಾಕೆ ಮಾಡ್ತಾರೆ ಅಂತ ಗ್ಯಾರಂಟಿ ಆಯ್ತಲ್ಲ. ಅದು ಯಾವ ದೊಡ್ಡದಾಗಿ ಗ್ರೇಟ್ ಆಗ್ತಿತ್ತಾಗ ಹಗಲೂ ಇಲ್ಲ ರಾತ್ರಿ ಇಲ್ಲ ದಪ್ಪವಾಗಿದ್ದಾನೆ ಅಂದರೆ ಅದು ಯೋಗಿ ಆಗ್ತಾ ಇತ್ತು. ಆಗ ಅವನು ಯೋಗಿ. ಈ ಅರ್ಥದಲ್ಲಿ ಭವಿಷ್ಯ ಇದ್ದ ಮಾತು ಯಾಕೆ ಹೇಳಿದ್ದಾರೆ ಅವರು? ಹಗಲು ಊಟ ಮಾಡೋದು ರಾತ್ರಿ ತಾಗ ದಪ್ಪ ಇದ್ದಾರೆ ಅಂತ ಹೇಳಿದ್ರು ಯಾವ ಕೇಸ್ ಇದು? ಯಾವ ಕೇಸ್ ನೋಡಿ ಹೇಳ್ತಾಳೆ ನೋಡಂತೆ, ಎಲ್ಲ ಪಾಪ್ಯುಲರ್ ಆಗಿ ಏನು ಮಾಡ್ತಾರೆ ಈಗ? ಎಲ್ಲಿ ಇದು ಕಂಡಿರೋದಿದೆ ನಾವು? ಹಾಂ, ಹಗಲು ಊಟ ಮಾಡದೆ ರಾತ್ರಿ ಊಟ ಮಾಡೋದು ಎಲ್ಲಿ ಕಂಡಿದೆ? ಅಷ್ಟೇ, ಅದು ಬಸ್ ಇಟ್ಕೊಂಡು ಹೇಳಿದ್ದಾರೆ. ಅವ್ರು ಸಾಮಾನ್ಯ ಸ್ಟ್ರಾಂಗು ಇರ್ತಾರೆ, ಆ ತಿಂಗಳ ರಾತ್ರಿ ಹಗಲು ಊಟ ಮಾಡೋದಿಲ್ಲ. ಆ ಅರ್ಥದಲ್ಲಿ ಬಂದಿರೋ ಮಾತು ಅರ್ಥಾಪತಿ ಒಳ್ಳೆ ಎಕ್ಸಾಂಪಲ್. ಅದು ಹೆಸರೇಳಿ ಸಿಟ್ಟು ಬರುತ್ತೆ, ದೇವದತ್ತ ಅಂತ ಹೇಳ್ಬಿಟ್ರು ಅಷ್ಟೇ. ಪೀನೋ ದೇವದತ್ತ, ದೇವದತ್ತ ಎಕ್ಸ್ವೈಜೆಟ್ ಅಷ್ಟೇ, ಹೆಸರೇಳೋದಕ್ಕೆ ಹೋಗಲಿಲ್ಲ. ನಚೇತ್ ಅನುಮಾನ ವಿರ್ವಾಗ ಪ್ರಸಂಗೆ ಪ್ರಮಾಣಾಂತರ್ಭಾವ ಕಥನ ಅಸಂಗಂ ಅಸಂಗತ ಅಶ್ಯಾಪಿ ಅನುಮಾನ ಪ್ರಭೇದ ಕಥನ ಪರತ್ವಾತ್ ಯದ್ವಕ್ಷತಿ ಅನುಮಾನ ಭೇದ ಇವ ಇತು ಇತಿ. ಮುಂದೆ ಹೇಳ್ತಾ ಇದ್ದಲ್ಲ ಅನುಮಾನ ಭೇದಗಳೇ ಆಗಿದೆ ಹೇಗೆ ಅಂತ ತೋರಿಸಿಕೊಡ್ತಾರೆ. ಅದು ಅರ್ಥತೋ ಅನುಪಪದ್ಯಮಾನಸ್ಯ ಅರ್ಥಸ್ಯ ದರ್ಶನಾತ್ ಪ್ರಾಪ್ತಿ ತದುಪಪಾದಕ ಅರ್ಥಾಂತರ ಪ್ರಮಿತಿ ಅರ್ಥಾಪತ್ತಿ ರೀತಿ ಅಭಿಹೀಯತೆ ಪ್ರಾಮಾಣಿಕ. ಈಗ ದೊಡ್ಡದಾಯ್ತು, ಈಗ ಇದಿಷ್ಟು ಎಕ್ಸ್ಪ್ಯಾಂಡೆಡ್ ಫಾರಂ ಇದೆ. ಅರ್ಥತ ಪ್ರಾಪ್ತಿ ಅಂದರೆ ಸಿಂಪಲ್ ಡೆಫಿನೇಷನ್, ಎಕ್ಸ್ಪ್ಯಾಂಡ್ ಮಾಡಿದ್ರೆ ಏನಾಗುತ್ತದೋ. ಅರ್ಥತಃ ಅನುಪಪದ್ಯಮಾನಸ್ಯ ಅರ್ಥಸ್ಯ ದರ್ಶನಾತ್ ಪ್ರಾಪ್ತಿ ತದುಪಪಾದಕ ಅರ್ಥಾಂತರ ಪ್ರಮಿತಿ ಅರ್ಥಾಪತ್ತಿ ಇತಿ ಅಭಿಧೀಯತೆ ಪ್ರಾಮಾಣಿಕೈ. ಎಂತಿ ಇದೆಲ್ಲ ಬೆಳೆಸಿ ಇದು ಮಾಡಿದ್ರೆ ಏನಾಗ್ತಾ ಹೋಗುತ್ತದೆ? ಬೆಳೀತಾ ಬೆಳೀತಾ ಹೋಗುತ್ತೆ. ವಿವರಣೆ ಕೊಡ್ತೆ, ಯಾವಾಗ ವಿವರಣೆ ಮೂಲಕ್ಕಿಂತ ಏನಾಗುತ್ತೆ? ವಿಸ್ತಾರ ಆಗುತ್ತೆ. ಭಾಷೆಕ್ಕಿಂತ ತತ್ವಪ್ರಕಾಶಕ ದೊಡ್ಡದು ಆ ರೀತಿ, ಅದಕ್ಕಿಂತ ಟಿಪ್ಪಣಿಗಳು ದೊಡ್ಡದು. ಎಕ್ಸ್ಪ್ಯಾಂಡ್ ಮಾಡ್ತಾ ಹೋದ್ರೆ ದೊಡ್ಡದಾಗ್ತಾ ಹೋಗುತ್ತೆ. ಅರ್ಥತ ಅನುಪಪದ್ಯಮಾನಸ್ಯ ಅರ್ಥಸ್ಯ, ಯಾವುದೇ ವಿಷಯ ದೃಷ್ಟಿಯಿಂದ ವಿಚಾರ ಮಾಡಿದಾಗ ಹೊಂದಿಸ್ಲಿಕ್ಕೆ ಆಗದೇ ಇರೋ ವಸ್ತು ಅದನ್ನು ನೋಡಿದಾಗ ತದ್ ಉಪಪಾದಕ ಅರ್ಥಾಂತರ ಪ್ರಮಿತಿ. ದಪ್ಪ ಇದ್ದಾನೆ ಹಾಗಲು ಊಟ ಎರಡು ಕೂಡಿಸ್ಬೇಕು. ನಾವೀಗ ಒಂದನ್ನು ಬಿಡ್ಲಕ್ಕೆ ಸಾಧ್ಯ ಇಲ್ಲ. ದಪ್ಪ ಇರೋದು ಒಪ್ಕೊಳ್ಳೇಬೇಕು, ಕಣ್ಣಿಗೆ ಕಾಣಿಸ್ತಾ ಇದೆ. ಹಾಗಲು ಊಟ ಮಾಡೋದಿಲ್ಲ ಹೇಳೋ ವ್ಯಕ್ತಿ ಯಾರತ್ತ? ಒಳ್ಳೆ ರಿಲಯಬಲ್ ಪರ್ಸನ್ ಹೇಳ್ತಾರೆ. ಮೋಸ್ಟ್ ರಿಲಯಬಲ್, ಹಾಗಲು ಊಟ ಮಾಡೋದೇ ಇಲ್ಲ ಅವ್ರು, ಬೇಕಾದ್ರೆ ನಾನು ಪ್ರಾಮಿಸ್ ಮಾಡ್ತೀನಿ ಅಂತ ಹೇಳಿದೆ. ಅದು ಕರೆಕ್ಟ್. ಈಗ ಅದು ಮೇಲೆ ಅದು ಹೊಂದ್ಬೇಕು, ಇದು ಹೊಂದಬೇಕು. ಹೊಂದೋದು ಯಾವಾಗ ಅಂತ ಕೇಳಿದ್ರೆ ರಾತ್ರಿ ಊಟ ಮಾಡ್ತಾರೆ ಅಂತ ಹೇಳಿ. ಈ ರೀತಿ ಹೇಳಿದರೆ ಹಗಲು ಊಟ ಮಾಡೋದಿಲ್ಲ, ರಾತ್ರಿನೂ ಊಟ ಮಾಡೋದಿಲ್ಲ, ದಪ್ಪಗಿದ್ದಾನೆ ಸಿಕ್ಕಲ್ಲಿ ತಿಂತಾನೆ ಅಂದರೆ ಇವನು ಸುಳ್ಳು ಹೇಳ್ತಾನೆ. ಗೊತ್ತಾಯ್ತಾ? ಹಗಲು ಊಟ ರಾತ್ರಿ ಊಟ ಮಾಡೋದಿಲ್ಲ, ಹಗಲು ಒಂದು ಊಟ ಮಾಡೋದಿಲ್ಲ ಜಾಸ್ತಿ ಮಾಡ್ತಾನೆ ಅಂತ ಅರ್ಥ. ರಾತ್ರಿ ಕೂಡ ಒಂದು ಮಾಡೋದಿಲ್ಲ ಹೆಚ್ಚು ಮಾಡ್ತಾನೆ ಅಂತ ಅರ್ಥ. ಯಾಕೆ? ಇವ್ನು ನೀರು ಹಣೆ ಬರ ನೋಡಿದ್ರೆ ಗೊತ್ತಾಗುತ್ತೆ. ಹಾಗೆ ಸುಳ್ಳು ಹೇಳ್ತಾನೆ, ಆಗ ಅವನು ಹೇಳಿದ್ದೇ ಸುಳ್ಳು. ಒಂದು ಒಪ್ಕೊಂಡ ಮೇಲೆ ಇನ್ನೊಂದನ್ನು ಒಪ್ಪಿಸ್ಬೇಕು ನಾವು. ಅದಕ್ಕಾಗಿ ಅರ್ಥತಃ ಪ್ರಾಪ್ತಿ ಯದಿ ಅನ್ಯಾ ಕಾಚಿತ್ ಸ್ಯಾತ್ ತದಂತರ್ಭಾವ ಕಥನೆ ಸಂಕಟಂ ಭವೇತ್. ಬೇರೆ ಆಗಿದ್ರೆ ಅಂತರ್ಭಾವ ಮಾಡೋ ಸಾಧ್ಯತೆ ಬರೋದಿಲ್ಲ. ಈ ರೀತಿ ಇದ್ದಾಗ ಅಂತರ್ಭಾವ ಮಾಡೋದು. ಯದಾತು ಏಷೈವ ತದಾ ಕಿಮ ಶಕ್ಯಮಿತಿ ಸೂಚಯಿತು ಏವ ಶಬ್ದ ಅಥವಾ ಪ್ರಮಾಣದ್ವಯ ವಿರೋಧೋ ಅರ್ಥಾಪತ್ತಿ ರೀತಿ ಅಸತ್ ಅಪಾತತೋ ವ್ಯಾಘಾತ. ಇನ್ನೊಬ್ರು ಹೇಳ್ತಾರೆ ಮಹಾನುಭಾವರು ಏನಂತ, ಎರಡು ಪ್ರಮಾಣಕ್ಕೆ ವಿರೋಧ ಬಂದದ್ದನ್ನು ಹೇಳೋದೆ ಅರ್ಥಾಪತ್ತಿ ಅಂತ. ತಪ್ಪದು, ಪ್ರಮಾಣಕ್ಕೆ ವಿರೋಧ ಬಂದಿದ್ದು ಅಂತ ಹೇಳಿದ ಮೇಲೆ ಸುಳ್ಳು ಅಂತಾಗ್ಬಿಡುತ್ತೆ. ವಿರೋಧ ಬಂದ ಪದ ಉಪಯೋಗಿಸಬಾರದು. ಏನಂತ ಹೇಳಬೇಕಲ್ಲಿ, ಎರಡು ಪ್ರಮಾಣದಿಂದ ಪ್ರೂವ್ ಆಗಿದೆ ಆದರೆ ಮೇಲ್ನೋಟಕ್ಕೆ ವಿರೋಧ ಕಾಣುತ್ತೆ. ಅಪಾತತ ವಿರೋಧ ಬೇರೆ, ಆ್ಯಕ್ಚುಯಲ್ ವಿರೋಧ ಬೇರೆ. ಆ್ಯಕ್ಚುಯಲ್ ವಿರೋಧದಲ್ಲಿ ಏನು ಮಾಡಬೇಕು? ಅದಕ್ಕೆ ತೆಗೆದಾಕ್ಬಿಡ್ಬೇಕು. ಅಪಾತತ ವಿರೋಧ ಇದ್ರೆ ಮಾತ್ರ ಏನು ಮಾಡಬೇಕಾದ್ರೆ ಅಪಾತತ ಅಂದರೆ ಏನು? ಅಪೇರೆಂಟ್ ಅಂತ. ಅಪೇರೆಂಟ್ ವಿರೋಧನ ಪರಿಹಾರ ಮಾಡಬೇಕೇ ಹೊರತು ರಿಯಲ್ ವಿರೋಧ ಪರಿಹಾರ ಮಾಡಬಾರದು. ಅದೆಲ್ಲ ಡೀಟೇಲ್ಸ್ ನಾನು. ಓಂ ಜನ್ಮಾದ್ಯಶ್ಚ ಯತೋನ್ಮಯಾದಿತರತಶ್ಚರ್ಥೇಶ್ವರ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ.